ಪರಮ ಗುರುರವಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋಸೋ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರ್ ಮಂಡಲಃ ತದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜಯತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಂಚಪೇಣಿಯಲ್ಲಿ ಕರ್ಮ ಭಗವತ್ ಭಕ್ತರು ಆದರದು ಕೇಳುವುದು ಆದರದು ಕೇಳುವುದು. ಇಲ್ಲಿ ಲಾಸ್ಟ್ ಪದ್ಯದಲ್ಲಿ ವಾಮ ವಾಮನ ರಾಮ ಇದು ಬಿಂಬರೂಪ ಮತ್ತು ಇಡೀ ವ್ಯಾಪ್ತ ರೂಪ ಎರಡನ್ನು ಅಥವಾ ನಮ್ಮ ದೇಹದಲ್ಲಿ ಇರುವಂತ ಈ ಸ್ಥೂಲ ದೇಹದಲ್ಲಿ ಇರುವಂತಹ ಪುರುಷಾಕಾರ ರೂಪ ಇದು ನೋಡಿದ್ದೀವಿ. ಇದು ಜತೆಯಲ್ಲಿ ಬರುವಂತದ್ದು ರಾಮ ಅಂಬೋ ಶಬ್ದಕ್ಕೆ ಒಂದು ಮೀನಿಂಗ್ ನೋಡಿದ್ದೀವಿ. ರಾ ಅಂದ್ರ ಒಂದು ನಾಶ ಮಾಡ್ತಾನೆ ಯಾರಲ್ಲಿ, ದೈತ್ಯರಲ್ಲಿ ಇದ್ದು ಅವರನ್ನ ನಾಶ ಮಾಡ್ತಾನೆ, ಅವರಿಗೆ ಅಜ್ಞಾನ ಮುಂತಾದನ್ನು ಕೊಟ್ಟು ನಾಶ ಮಾಡ್ತಾನ ಅಂತ ಬಂದಿದೆ. ಅದನ್ನೇ ತಕೊಂಡು ಇಲ್ಲಿ ಈ ಪದ್ಯದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಧನುಜ ದಿವಿಜರೊಳಿದ್ದು ಅವರವರ ಅನುಸರಿಸಿ ಕರ್ಮಗಳ ಮಾಳ್ಪನು ಜನನ ಮರಣಾದ್ಯ ಕಿಲ ದೋಷ ವಿದೂರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆ ಮಾಡುವ ನೆಲ್ಲ ಕಾಲದಿ ಧನವ ಕಾಯ್ದಿಯ ಸರ್ಪನಂದದಿ ಮಿತ್ ಅನಿಮಿತ್ತ ಬಾಂಧವನು ಅಂತ ಇದು ಬಂದಿದೆ. ಅನೇಕ ಪದ್ಯಗಳಲ್ಲಿ ದೈತ್ಯರಲ್ಲಿನೂ ಇದ್ದು ಮಾಡಿಸ್ತಾನೆ ಎಂಬುದು ಅನೇಕ ನಮ್ಮ ಮೂರನೇ ಸಂಧಿಯಿಂದಲೇ ಇದೆಲ್ಲ ಬಂದಿದೆ. ಅಲ್ಲೇ ನಮ್ಗೆ ಇದು ಎಕ್ಸಾಂಪಲ್ ಧನವ ಕಾಯ್ದಿಹ ಸರ್ಪನಂದದಿ ಅನಿಮಿತ್ತ ಸರ್ಪನಂದ ಅನಿಮಿತ್ತ ಬಾಂಧವ ಅನಿಮಿತ್ತನಾದ ಅನಿಮಿತ್ತ ಬಾಂಧವನು ಅಂತ ಅಂಬೋದು. ಆ ತಾಟು ನಮ್ಗೆ ಧನವ ಸಂರಕ್ಷಿಸುವ ಫಣಿತಾಣುನ್ನದೆ ಅಂತ ಆಕ್ಚುಲಿ ಎರಡನೇ ಸಂಧಿಯಲ್ಲೇ ಬಂದಿದೆ. ಸೊ ಬಂದ ವಿಷಯವನ್ನೇ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇನ್ನೂ ಆಳಕ್ಕೆ ಹೋಗ್ತಾ ಇದ್ದಾರೆ. ಯಾವುದನ್ನ ಅಲ್ಲಿ ಕರುಣಾಸಂಧಿಯಲ್ಲಿ ನಾವು ನೋಡಿದ್ದಾಗ ಅಲ್ಲಿ ದೇವರಿಗೆ ಅಲ್ಲಿ ಹೇಳುವ ಉದ್ದೇಶ ಏನು, ಕರುಣಾಸಂಧಿಯಲ್ಲಿ ದೇವರಿಗೆ ದೇವರು ಕರುಣಾಳು, ಅವನ ಕರುಣೆ ವಿಲಕ್ಷಣವಾದದ್ದು, ಅವನಿಗೆ ನಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ ಅಂಬೋದನ್ನ ಹೇಳಕ್ಕೆ ಒಂದು ದೇವರು ತನ್ನ ಸೃಷ್ಟಿಯಲ್ಲಿ ಇಟ್ಟ ಒಂದು ಅಲ್ಪವಾದ ಒಂದು ಕ್ರೀಚರ್, ಅಲ್ಪವಾದ ಒಂದು ಪ್ರಾಣಿ, ಆ ಸರ್ಪವನ್ನ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಇಲ್ಲಿ ಹೇಳೋದು ಇಲ್ಲಿ ನಿತ್ಯ ವಸ್ತುಗಳ ಬಗ್ಗೆನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ದೇಹ ಈ ಬ್ರಹ್ಮಾಂಡ ಹೋದ ಮೇಲೇನೂ ನಮಗೆ ಲಿಂಗ ದೇಹ ಇದ್ದೇ ಇರತ್ತೆ. ಆ ಲಿಂಗದೇಹದಿಂದಲೇ ಎಲ್ಲವಾಗತ್ತ, ಲಿಂಗ ಭಂಗ ಆಗಬೇಕು, ಅಲ್ಲಿಂದ ಇನ್ನೂ ಅನೇಕ ಕಾಲ ಇರ್ತೀವಿ ನಾವು. ಸೊ ಅಲ್ಲಿನೂ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಸಾಧನೆ ಏನೋ ಒಂದು ಇಲ್ಲ, ಮಾಡೋದೆಲ್ಲ ಇಲ್ಲೇ ಮಾಡಬೇಕು. ಅದಕ್ಕೆ ಇನ್ನೊಂದು ಡೀಪರ್ ಥಾಟ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಧನುಜ ಅಂತ ಹೇಳುವ ಮೂಲಕವಾಗಿ ಕಶ್ಯಪನ ಮೂಲಕ ಸಂತಾನ ಅಂತ ನಮ್ಗೆ ಗೊತ್ತು. ಕಶ್ಯಪನ ಹೆಂಡತಿಯರು ಅನೇಕರು ಪ್ರಸಿದ್ಧವಾದದ್ದು 13 ಜನ. ಅಲ್ಲಿ ಅದಿತಿ ದೇವಿ ನಮ್ಗೆ ಗೊತ್ತು, ಅದಿತಿ ದೇವಿಯಿಂದ ಆದಿತ್ಯರು ಅವರು ಬಂದರು, ಹೀಗೆ ನಮ್ಗೆ ಅದು ಬರುತ್ತೆ. ಅದಕ್ಕೆ ದೇವತಾ ಅಲ್ಲಿ ಸೃಷ್ಟಿ ಹೇಳುವಾಗ ಭಾಗವತದಲ್ಲಿ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಬಂದ ಸೃಷ್ಟಿ ಇಲ್ಲ, ಕಶ್ಯಪನ ಮಕ್ಕಳು ನಾವಲ್ಲ. ಆ ಸೃಷ್ಟಿಯನ್ನ ಹೇಳುವಾಗ ಮುಖ್ಯವಾಗಿ ಅದಿತಿ ದೇವಿಯನ್ನ ಹೇಳ್ತಾರೆ, ಆಮೇಲೆ ದಿತಿ ಧನು ಇವರನ್ನ ಹೇಳ್ತಾರೆ. ದಿತಿಯಲ್ಲಿ ಮತ್ತು ಧನು ಅಲ್ಲಿ ಹುಟ್ಟಿರುವಂತದ್ದು ಒಟ್ಟಿಗೆ ಅವ್ರಿಗೆ ದಿವಿಜರು, ಆಕ್ಚುಲಿ ದೇವತೆಗಳಿಗೆ ದಿವಿಜರು ಅಂತ ಹೇಳ್ತಾರೆ. ದಿವಿಜರು ಅಂದ್ರೆ ಅದಿತಿಯಲ್ಲಿ ಹುಟ್ಟಿರುವಂತ ಆದಿತ್ಯರು ಮಾತ್ರ ಅಲ್ಲ, ದೇವತಾಗಣ ಸಮಸ್ತ ದೇವತಾಗಣ ದಿವಿಜರು ಅಂತ ತಕೊಂಡ್ರೆ ಅದಕ್ಕೆ ಆಪೋಸಿಟ್ ಆಗ ಧನುಜರು ಅಂತ ದೈತ್ಯರಿಗೆ, ಇಲ್ಲಿ ರಾಕ್ಷಸರು ಎಲ್ಲ ಕೆಟ್ಟ ಎಲ್ಲ ಸ್ವಭಾವತಃ ಇರುವಂತ ಎಲ್ಲರನ್ನೂ ಹೇಳ್ತಾರೆ ಧನುಜ ದಿವಿಜರು. ಸೊ ಅದಕ್ಕೆ ಧನುಜ ದಿವಿಜ ಅಂತ ಎರಡು ವಿಭಾಗ ಮಾಡ್ತಾರೆ. ಮನುಷ್ಯರು ಯಾಕೆ ಬಂದಿಲ್ಲ ಅಂದ್ರೆ ಮನುಷ್ಯರು ಕಟ್ಟ ಕಡೆಯಲ್ಲೇ ನಾವು ಇರುವಂತವ್ರು, ನಮಗೆ ನಿಯಾಮಕ ಮುಖ್ಯವಾದ ಕಾರ್ಯಗಳು ಇಲ್ಲಿ ಮಾಡೋದು ದೇವತೆ. ನಮ್ಮ ದೇಹದಲ್ಲಿ ನಾಡಿಗತವಾಗಿ ಹೇಳ್ತಾ ಬಂದ್ರೆ ಮಾಡೋದು ಯಾರು, ದೇವತೆಗಳು ದೈತ್ಯರು ಮಾಡ್ತಾರೆ. ಸೊ ಅವರೊಳಗೆ ಇದ್ದು ಅವರನ್ನು ನಾವು ಇಟ್ಕೋಬೇಕು, ಅವರಲ್ಲಿನೂ ದೇವರೇ ಇದ್ದಾನೆ ಎಂಬ ಕಾನ್ಸೆಪ್ಟ್. ಧನುಜ ದಿವಿಜರೊಳಿದ್ದು ಅವರವರ ಅನುಸರಿಸಿ ಕರ್ಮಗಳ ಮಾಳ್ಪನು. ಸೊ ಕರ್ಮಗಳ ಮಾಳ್ಪನು ಅಂದ್ರೆ ಫಸ್ಟ್ ಬಂದದ್ದು ನಮ್ಗೆ ನಿಮ್ಗೆ ನಮ್ಮ ಮೂಲಕ ಮಾಡೋದಿಲ್ಲ, ಅವರವರ ಕರ್ಮಗಳು ಆಗುತ್ತೆ ಅನುಸರಿ ಕರ್ಮಗಳ ಮಾಳ್ಪನು. ಸೊ ಇಲ್ಲಿ ಹೇಳುವಾಗ ಇನ್ನೂ ಒಂದು ಡೀಪರ್ ಥಾಟ್ ಇದು ಎಲ್ಲಿ ಬರುತ್ತೆ ನಮ್ಗೆ ಅಂದ್ರೆ 18ನೇ ಅಧ್ಯಾಯದಲ್ಲಿ ಇದು ಗೀತೆಯನ್ನೇ ತಗೊಂಡಿದ್ದಾರೆ. 18ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನಮ್ಗೆ ಅಲ್ಲಿ ಅಲ್ಲಿ ಬರುತ್ತೆ, ಅಲ್ಲಿ ಯಾರು ಸ್ವಭಾವತಃ ದೇವತೆಗಳು ದೈತ್ಯರು ಇವರು ಯಾರು ಅಂತ ಹೇಳ್ತಾ ಬರ್ತಾರೆ. ಆಚಾರ್ಯ ಹೇಳ್ತಾ ಬಂದಾಗ ಆಗ ಕೃಷ್ಣನೇ ಹೇಳಿದ್ದಾನೆ ಇಲ್ಲಿ ದೇವತ ಇದು ಹೇಳೋವಾಗ ಹೇಳ್ತಾರೆ. ಇದ್ ಯಾಕೆ ಈ ಕಾಂಟೆಕ್ಸ್ಟ್ ಬರ್ಬೇಕು ಅಂದ್ರೆ ಸಂಕಷ್ಣ ಒಡೆಯರ ವ್ಯಾಖ್ಯಾನದಲ್ಲಿನು ಅವ್ರು ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಬರುತ್ತೆ, ಅನುಸರಿಸಿ ಕರ್ಮಗಳ ಮಾಡ್ಪನು, ಕರ್ಮವನ್ನ ಮಾಡಿ ಮಾಡ್ಪನು ದೇವರು, ದೈತ್ಯರಲ್ಲಿ ದೇವತೆಗಳು ಎಲ್ಲಿ ಜನನ ಮರಣ ಅಖಿಲ ದೋಷ ವಿದುರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆ ಮಾಡಿ ಏನ್ ಬಂತು ಇಲ್ಲಿ ಸೃಷ್ಟಿಯ ವ್ಯಾಪಾರ ಬರುತ್ತ. ಸೊ ಸೃಷ್ಟಿಯನ್ನ ಮಾಡುವ ಭಗವಂತನಿಗೆ ಜನನ ಮರಣ ಇದು ಗೀತೆಯಲ್ಲಿ ಬಂದ ಥಾಟ್ಸ್, ಡೀಪರ್ ಥಾಟ್ಸ್ ಅನ್ನೇ ಇಲ್ಲಿ ತರ್ತಾ ಇದ್ದಾರೆ. ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಜನನ ಇಲ್ಲ, ದೇವ್ರಿಗೆ ಹುಟ್ಟಿಲ್ಲ ಸಾವು ಇಲ್ಲ ಅಂತ ಅಂತ ದೋಷವೂ ಇಲ್ಲ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ನಾವು ಮಾಡ್ತೀವಿ ರಾಮನವಮಿ ಕೃಷ್ಣಾಷ್ಟಮಿ ಇದು ಮಾಡ ಕೃಷ್ಣ ಹುಟ್ಟಿದ ದಿವಸ ಹೀಗೆ ಹೀಗೆ ನಾವು ವ್ಯವಹಾರ ಮಾಡೋದು. ಸೊ ಮಾಡುವಾಗ ಅಲ್ಲಿ ಮುಖ್ಯ ದಟ್ ಸೆಪರೇಟ್ಸ್ ಅಂತ ಹೇಳ್ತಾರೆ. ಅದು ಅದಕ್ಕೆ ಈ ಒಂದು ಈ ಥಾಟ್ಸ್ ಎಲ್ಲ ಇಟ್ಟುಕೊಂಡೇ ಆಚಾರ್ಯರು ಗೀತೆಯಲ್ಲಿ ಕೊನೆಯ 18th chapter ಉದ್ದಕ್ಕ ಅದಕ್ಕೆ ಪ್ರಮಾಣ ಕೊಡ್ತಾ ಹೋಗ್ತಾರೆ. ತಲ್ಲಕ್ಷಣತೆಯ ನೀವು ಸುಮ್ಮನೆ ದೇವರು ದೊಡ್ಡವ ಹೀಗೆ ತಿಳ್ಕೊಂಡ್ರೆ ಸಾಲದು. ತಲ್ಲಕ್ಷಣತೆಯ ಈ ಹೇಗೆ ದೊಡ್ಡವನು, ಹೇಗೆ ಭೇದ ಇದೆ ಏನು ಅಂತ ಸರಿಯಾಗಿ ಜ್ಞಾನಪೂರ್ವಕವಾಗಿ ಅದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅದನ್ನು ತಿಳ್ಕೋಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಸಮ್ಯಕ್ ತಲ್ಲಕ್ಷಣ ಜ್ಞಾನ. ತಲ್ಲಕ್ಷಣ ಅಂದ್ರೆ ಹೇಗೆ, ಹೌ ಇಟ್ ಈಸ್ ಅಂತ. ಯಾಕೆ ತಿಳ್ಕೋಬೇಕು ಅಂದ್ರೆ ತಲ್ಲಕ್ಷಣ ಅಂದ್ರೆ ಡೆಫಿನೆಟಿವ್ ಆಗಿ ತಿಳ್ಕೋಬೇಕು, ಡೆಫಿನೆಟ್ ಆಗಿ ಇದು ತಿಳ್ಕೋಬೇಕು ಅಂದ್ರೆ ಅಲ್ಲಿ ಭೇದವನ್ನ ತಿಳ್ಕೋಬೇಕು. ಇದು ಆನೆ ಬೇರೆ ಕುದುರೆ ಬೇರೆ ಅಂತ ಓದೋದಿಲ್ಲ, ಅಲ್ಲಿ ಊಹೆ ನೋಡ್ಬೇಕು. ಓಡಿ ಆನೆ ಹೇಗಿದೆ, ಆನೆಕ್ಕಿಂತ ಆ ಕುದುರೆ ಹೇಗಿದೆ, ಅದಕ್ಕೆ ಇದಕ್ಕೆ ಏನು ಭೇದ, ಇದು ಇನ್ನು ಇನ್ನೂ ಸೈನ್ಸ್ ಅದು ಒಳಗೆ ಇನ್ನು ಎಷ್ಟೋ ತಿಳ್ಕೋಬಹುದು. ಸೊ ಹೀಗೆ ತಲ್ಲಕ್ಷಣೆಯ ತಯ ನೀವು ತಿಳ್ಕೋಬೇಕು. ಸೊ ಇದನ್ನ ಅಲ್ಲಿ ಡಿಫೈನ್ ಮಾಡ್ತಾ ಬರ್ತಾರೆ. ಸೊ ಇದು ಹೇಳುವಾಗ ದೇವರನ್ನ ಜನನ ಮರಣ ಮುಂತಾದ ದೋಷಗಳು, ಅವನಿಗೆ ಮರಣ ಇಲ್ಲ ಆದ ಕಾರಣದಿಂದ ಅವನ ಜನನ ಇಲ್ಲ ಅಂದ್ರೆ ಏನಾಗತ್ತ ಎಲ್ಲ. ಇದು ಹೇಳುವ ಮೂಲಕ ಇದು ಒಂದು ಇಂಪಾರ್ಟೆಂಟ್ ಥಿಂಗ್, ಮರಣವೇ ಇಲ್ಲ, ಮರಣ ಇಲ್ಲದವನು ಹುಟ್ಟುವುದು ಇಲ್ಲ ಅಂದ್ರೆ ಜನನವೂ ಇಲ್ಲ ಅಂದ್ರೆ ಎಲ್ಲ ಕಾಲದಲ್ಲಿನೂ ಇರುವವನು, ಅವನಿಗೆ ಮರಣವೇ ಇಲ್ಲ ಎಂದು ಇಲ್ಲ. ನೋಡಿ ಯಾರಿಗೆ ಮರಣ ಇಲ್ಲ, ಎಲ್ಲ ಜೀವವೂ ತಗೊಳ್ಳಿ, ಲಕ್ಷ್ಮೀನಾರಾಯಣ ಬಿಟ್ಟು ಎಲ್ಲರನ್ನು ತಗೊಳ್ಳಿ. ಮರಣ ಅಂದ್ರೆ ಏನು, ಈ ಜಡ ದೇಹದಿಂದ ವಿಯೋಗ ಮರಣ. ನಾವು ಹೇಳುವಂತ ಮರಣ ಅಂದ್ರೆ ಈ ಕಣ್ಣಿಗೆ ಕಾಣುವಂತ ಈ ಸ್ಥೂಲ ದೇಹದಿಂದ ವಿಯೋಗ ಆಗೋದು ಮರಣ. ಯಾಕೆಂದ್ರೆ ಜೀವ ನಿತ್ಯ, ಜೀವಕ್ಕೆ ಮರಣ ಇಲ್ಲ, ಹುಟ್ಟು ಎಂಬುದು ಜೀವಕ್ಕೆ ಇಲ್ಲ. ಅಲ್ಲಿ ದೇವರು ಏನು ಜನನ ಕೊಡ್ತಾನಂದ್ರೆ ಈ ಒಂದು ಸ್ಥೂಲ ದೇಹದ ಅಂದ್ರೆ ಲಿಂಗ ದೇಹ ಬಂದಾಗ ಜನನ ಅಂತ ಹೇಳೋದ್ರಲ್ಲಿ ಏನು ಆಗೋದಿಲ್ಲ. ಈ ಒಂದು ಕಾರ್ಯ ಮಾಡ್ಲಿಕ್ಕೆ ಜೀವನ ಮಾಡ್ಲಿಕ್ಕೆ ಬೇಕಾ ಜೀವನ, ಜೀವನ ಅಂದ್ರೆ ಕಾರ್ಯಗಳು ಕರ್ಮಗಳನ್ನ ಮಾಡಿಸೋದು ಮಾಡ್ತಾ ಇರೋದು ಜೀವನ ಆಗತ್ತೆ. ಇದು ಮಾಡೋದು ಯಾವಾಗ ಮಾಡ್ತೀವಿ ಅಂದ್ರೆ ಈ ಸ್ಥೂಲ ದೇಹ ಕಣ್ಣಿಗೆ ಕಾಣುವಂತ ಪಂಚಭೂತ ಮಿಶ್ರಿತ ಸ್ಥೂಲ ದೇಹ ಬಂದಾಗ ಕಾಣುತ್ತೆ. ಸೊ ಈ ಸಂಬಂಧವನ್ನ ದೇವರು ಮಾಡಿದ ಜನನ ಅಂತೀವಿ. ಈ ಕಾಣುವ ಈ ದೇಹದಿಂದ ಇದು ಹೋದರೆ ಮರಣ ಅಂತೀವಿ. ಎಲ್ಲರಿಗೇನು ಇದೆ, ಚತುರ್ಮುಖನಿಂದ ಚತುರ್ಮುಖನಿಗೆ ಒಮ್ಮೆ ಇದೆ ಆ ಒಂದು ಮಹತ್ತತ್ವದ ಶರೀರ ಬಂದಿದೆ, ಮಹತ್ತತ್ವದ ಶರೀರ ಅವನಿಗೆ ಹೋಗ್ಬೇಕು. ಸೊ ವಿಯೋಗ ಎಂಬುದು ಇದೆ ಸ್ಥೂಲ ಆ ಒಂದು ಜಡದಿಂದ ಅವರಿಗೆ ಆ ಜಡ ದೇಹದಿಂದ ಅವರಿಗೆ ಆ ಪೀಡೆ ಏನು ಆಗೋದಿಲ್ಲ. ಬಟ್ ಜಡ ದೇಹ ಅಂಬೋದು ಅವರಿಗೇನೂ ಇದೆ ಚತುರ್ಮುಖನಿಗೆ ಇದೆ. ಸೊ ಚತುರ್ಮುಖನಿಗೆ ಇದೆ ಅಂದ್ರೆ ಎಲ್ಲರಿಗೇನು ಇದೆ ಅಂತ ಆಗತ್ತೆ. ಯಾರಿಗೆ ಇಲ್ಲ, ಮರಣ ಇಲ್ಲದವನಿಗೆ ನಿತ್ಯ ಅವ ಯಾವತ್ತೂ ಇರುವವನು, ಅವನಿಗೆ ಮರಣ ಅಂಬೋದೇ ಇಲ್ಲ ಅಂದ್ರೆ ಸರ್ವಕಾಲದಲ್ಲಿನೂ ಇರುವವನು. ಅದಕ್ಕೆ ಶೋಭಾನೆ ಹೇಳುವಾಗ ಅಲ್ಲಿ ವಿಶೇಷಣೆ ಏನ್ ಕೊಡ್ತಾರಂದ್ರೆ ಪ್ರಳಯ ಕಾಲದಲ್ಲಿ ಅಂತಾನೆ ಶುರು ಮಾಡ್ತಾರೆ. ಪ್ರಳಯ ಕಾಲದಲ್ಲಿ ಆಲದ ಎಲೆ ಮೇಲೆ ಪವಡಿಸಿದವನೇ, ಆಮೇಲೆ ಇದ್ದವನೇ ಅಂತ ಹೇಳುವಾಗ ಅವನಿಗೆ ಲಕ್ಷ್ಮಿಗೇನೂ ಜನನ ಮರಣ ಇಲ್ಲ. ಸೊ ಲಕ್ಷ್ಮಿ ಉದಿಸಿದಾಳಾ ದೇವಿ ಅಂತ ಕ್ವಶನ್ ಮಾಡ್ತಾರ. ಅವಳು ಹುಟ್ಟಿದಳ ಅಂತ ಅಂದ್ರ ಅವಳು ಹುಟ್ಟಿಲ್ಲ, ಅವಳಿಗೆ ಕಾಣಿಸಿಕೊಟ್ಲು ಅಂತ. ಸೊ ದೇವರಿಗೆ ದೇವರು ಅಂತ ನಾವು ತಲ್ಲಕ್ಷಣತೆಯ ಅಂತ ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರ ಸಾಧನೆ, ಮುಕ್ತಿ ಸಾಧನೆ ಅಂದ್ರ ಆ ಒಂದು ಸಾಧನೆ ಎಂಬುದು ಏನಾಗತ್ತ ಅಂತ ಹೇಳ್ತಾರೆ. ಯತ್ ಸಾಕ್ಷಾತ್ ಮುಕ್ತಿ ಕಾರಣ, ಇದನ್ನ ಸರಿಯಾಗಿ ಯಾಕೆ ತಿಳ್ಕೋಬೇಕು ಅಂದ್ರ ಇದೇ ಸಾಕ್ಷಾತ್ತಾಗಿ ಮುಕ್ತಿಗೆ ಕಾರಣ ಆಗತ್ತ. ಸಾಧನ ಪ್ರತನಾಯ ಅಂತ ಗೀತಾ ಭಾಷೆಯಲ್ಲಿ ಹೇಳ್ತಾರೆ. ಇದು ಸಾಧನೆ ಅಂದ್ರೆ ಏನು, ಸಾಧನೆಗೆ ಬೇಕಾದ ಮುಖ್ಯ ಅಂಶ ಏನು? ದೇವರಿಗೆ ಬರೀ ಹೇಳೋದಿಲ್ಲ ಜನನ ಮರಣ ರಹಿತ ಅಂತ ಹೀಗೆ ಹೇಳೋದ ಮಾತ್ರ ಅಲ್ಲ, ಲಕ್ಷಣ ಏನು, ಮರಣ ಇಲ್ಲ ಅಂದ್ರೆ ಅವನು ಹುಟ್ಟೋದಿಲ್ಲ, ಅವನಿಗೆ ಹುಟ್ಟಿಲ್ಲ ಅಂದ್ರೆ ಮರಣ ಇಲ್ಲ ಅಂದ್ರೆ ಏನಾಗತ್ತ, ಸರ್ವ ಕಾಲದಲ್ಲಿನೂ ಅವನು ಇರುವವನು. ಉಳಿದವ್ರು ಯಾರು ಮಾರಿದ್ದಾರ, ಯಾರಿಲ್ಲ. ಲಕ್ಷ್ಮೀ ಇದ್ದಾಳ ಬಿಟ್ರೆ ಮುಕ್ತರು ಒಂದಾನೊಂದು ಕಾಲದಲ್ಲಿ ಅವ್ರಿಗೇನಾಯ್ತು, ಯಾರು ಇಲ್ಲ ಈ ಪ್ರಪಂಚದಲ್ಲಿ. ರುದ್ರದೇವರಿಗೆ ಹೇಳ್ತಾರ, ರುದ್ರದೇವರಿಗೆ ದೇಹ ಬಂದದ ಅದೆಲ್ಲ ಬರುತ್ತೆ. ಎಲ್ಲ ದೇವತೆಗಳಿಗೆ ಹುಟ್ಟು ಆ ಸಂಬಂಧ ಎಲ್ಲ ಇರುತ್ತೆ ಅವ್ರಿಗೆ, ಇವನಿಗೆ ಇಲ್ಲ. ಈ ಒಂದು ಲಕ್ಷಣ, ಈ ಒಂದು ಚಿಂತನೆ ಬೇಕು. ಇದು ನಮಗೆ ಇದೇ ಸಾಕ್ಷಾತ್ ಮುಕ್ತಿಗೆ ಕಾರಣ ಆಗತ್ತ ನಮ್ಗೆ ಅಂತ ಹೇಳ್ತಾರೆ. ಸೊ ಇದ್ ಹೇಳುವಾಗ ಜನನ ಮರಣ ಮುಂತಾದ ಅಖಿಲ ದೋಷಗಳು ಅಂತ ಕೊಟ್ಟಿದ್ದಾರೆ. ಸೊ ಏನೇನ್ ದೋಷಗಳು, ಸೊ ಇದೇ ಮುಂತಾದ ದೋಷಗಳು ಯಾವುದು ಭಗವಂತ ಇಲ್ಲ. ದೋಷ ವಿದೂರ, ದೋಷದಿಂದ ದೂರ, ಅವನೇ ಮಾಡ್ಕೊಂಡಿದ್ದಾನೆ. ಅವನ ಇಚ್ಛೆ, ಅವನು ಸ್ವತಂತ್ರ, ಅವನೇ ಮಾಡ್ಕೊಂಡಿದ್ದಾನೆ, ಅವನಿಗೆ ಇಲ್ಲ. ಯಾಕಂದ್ರೆ ಹಿ ಕಂಟ್ರೋಲ್, ವೆನ್ ಯು ಕಂಟ್ರೋಲ್ ಸಮಥಿಂಗ್ ದ ಕಂಟ್ರೋಲ್ಡ್ ಎಂಟಿಟಿ ಡಸಂಟ್ ಕಂಟ್ರೋಲ್ ಯು. ಆವಾಗಲೇ ನೀನ್ ಕಂಟ್ರೋಲ್ ಮಾಡ್ತೀನಿ ಅಂತ ಹೆಸರು, ಅದೇ ಪೂರ್ಣ ಪ್ರಮಾಣದಲ್ಲಿ ಅದು ಆಗತ್ತೆ. ಸೊ ದೋಷಗಳು ಇಲ್ಲದವನು ಇವನು ನಮ್ಮೊಡನೆ ಇದ್ದಾನೆ. ಇದು ಯಾಕೆ ಹೇಳ್ತಾರೆ, ನಮ್ಮೊಡನೆ ದೂರ ಎಮ್ಮೊಡನೆ, ಎಂ ಒಡನೆ ಅಂತ ನಮ್ಮ ಜೊತೆಯಲ್ಲಿ ಅಂತ ಅಂದ್ರೆ ನಮ್ಮ ಜೊತೆಯಲ್ಲಿ ಜನಿಸುವನು. ನೋಡಿ, ಜನನ ಇಲ್ಲದವನ ಜನಿಸುವನು, ಜೀವಿಸುವನು ಅಂತ ಹೇಳ್ತಾ, ಜನನ ಇಲ್ಲದವನು ಜನಿಸುತ್ತಾನೆ ಅಂತ ಹೇಳ್ತಾ ಇದ್ದ. ಅಂದ್ರೆ ಏನು ಅಂದ್ರೆ ಅಲ್ಲಿ ಇಲ್ಲಿ ಬಂದದ್ದು ಧನುಜ ದ್ವಿಜರೊಳ ಇದ್ದು ಅವರವರ ಅನುಸರಿಸಿ ಕರ್ಮ ಮಾಡೋನು ಅಂತ ಇಲ್ಲಿ ಬಂದದ್ದು, ಜನನ ಮರಣ ದಕಿಲ ದೋಷ ವಿದೂರ ಅಂತ ಇಲ್ಲಿ ಬಂದದ್ದು ಎಲ್ಲವೂ ನಮ್ಗೆ ಸೃಷ್ಟಿಗೆ ಮುಂಚೆ ಅಂದ್ರೆ ಲಿಂಗ. ಇದು ಸಂಕಷ್ಣ ಒಡೆಯರು ಹಿಹಿಂಸ ಇದನ್ನು ತಗೊಳ್ಳಿ, ಜನಿಸುವ ಅಂಬೋದಕ್ಕೆ ಇಲ್ಲಿ ಸ್ಥೂಲ ದೇಹದಿಂದ ಕಾಣೋದು ಅದು ಹಿಂದೆ ಬಂದಾಯ್ತು, ಅನೇಕ ಸಂಧಿಗಳಲ್ಲೇ ಅದು ನೋಡಾಯ್ತು. ಇಲ್ಲಿ ಬಂದದ್ದು ಏನಂದ್ರೆ ಆ ಜೀವಕ್ಕೆ, ಜೀವ ನಮ್ಗೆ ಗೊತ್ತು, ಜೀವ ದೇವರು ಸೃಷ್ಟಿ ಮಾಡಿಲ್ಲ, ಲಿಂಗದೇಹ ಸೃಷ್ಟಿ ಮಾಡಿದಾನ ನಮ್ಮ ಲಿಂಗದೇಹ ಅಂದ್ರೆ ಅದು ಇಲ್ಲ. ಅದು ಯಾಕೆಂದ್ರೆ ಅನಾದಿ ಅಂತ ಹೇಳ್ತಾ ಬರೋದು. ಅನಾದಿ ಅಂದ್ರೆ ದೇವರು ಯಾವಾಗ ಸೃಷ್ಟಿ ಮಾಡಿದ್ದಾನೆ ಈ ಪ್ರಶ್ನೆ ಬರೋದೇ ಇಲ್ಲ. ಅನಾದಿ ಅಂದ್ರೆ ಯಾರು ಸೃಷ್ಟಿ ಮಾಡಿಲ್ಲ, ಅದು ಯಾವತ್ತೂ ನಿತ್ಯವಾಗಿರುತ್ತೆ. ಅದು ದೇವರ ಸಂಕಲ್ಪನೆ, ಅದು ನಿತ್ಯವಾಗಿರಬೇಕು ಎಂಬುದು ದೇವರ ಸಂಕಲ್ಪ. ದೇವರೇ ನಿಯಮನ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಬಟ್ ಅದು ಅವನು ಕ್ರಿಯೇಟ್ ಮಾಡಲ್ಲ. ಮತ್ತೆ ಏನು ಇದು ಲಿಂಗದೇಹ, ಇದು ನೋಡಿದ್ದೀವಿ ನಾವು ಹಿಂದೆ ಪದ್ಯಗಳಲ್ಲಿ ಸಂಧಿಗಳಲ್ಲಿ. ಲಿಂಗದೇಹ ನನಗೆ ಇರುವಂತ ಲಿಂಗದೇಹ ನನ್ನ ಸ್ವರೂಪಕ್ಕೆ, ಸ್ವರೂಪ ಚೇತನ, ಚೇತನದ ಆ ಒಂದು ಸದೃಶ ಅಂದ್ರೆ ಮಿರರ್ಲಿ ನೋಡುವಂತ, ನಾವು ಮಿರರ್ಲಿ ನೋಡುವ ನಮ್ಮ ಇಮೇಜ್ ಇದೆಲ್ಲ ಅದು ಜಡ. ನಾವು ಜಡ ದೇಹ ಇದೆ, ಬಟ್ ಜೀವತ್ವ ಇದೆ. ಇಲ್ಲಿ ಹೂ ಇಟ್ರೆ ಹೂಗೆ ಪರಿಮಳ ವಾಸನೆ ಲೈಫ್ ಇದೆ. ಅದಕ್ಕೆ ಒಂದು ಕನ್ನಡಿಯಲ್ಲಿ ಕಾಣುವಂತ ಆ ಹೂಗೆ ಏನು ಇರೋದಿಲ್ಲ. ಸೊ ಹಾಗೆ ಕಂಪ್ಲೀಟ್ಲಿ ಸದೃಶ ಇದೆ ನಮ್ಮ ಜೀವ ಹೇಗ ಹಾಗೆಯೇ ಅಲ್ಲಿ ಸದೃಶವಾಗಿದೆ. ಎಸ್ಪೆಷಲಿ ಇಲ್ಲಿ ಏನಾಗತ್ತೆ ಅಂದ್ರೆ ಸತ್ವ ರಜ ತಮ ಆವರಣಗಳಿದೆ. ಈ ಆವರಣಗಳಲ್ಲಿ ಭಗವಂತ, ಈ ಆವರಣಗಳಲ್ಲಿ ಏನಿದೆ ಇದಕ್ಕೆ ಮಿಮಿಕ್ ಆಗತ್ತೆ ಅಂದ್ರೆ ಸತ್ವ ಆವರಣದಲ್ಲಿ ಮನಸ್ಸು ಅಂದ್ರೆ ಅಲ್ಲಿ ಇರೋದು ಏನು ಸತ್ವ ಆವರಣ ಅಂದ್ರೆ, ಇವಾಗ ಲಿಂಗದೇಹ ಮಾತಾಡ್ತಾ ಇದ್ದೀನಿ, ಲಿಂಗದೇಹದಲ್ಲಿ ಜಡ ಮನಸ್ಸು ಇದೆ. ಅದೇ ತಮ ಆವರಣದಲ್ಲಿ ತಮಸ್ಸು, ಅಲ್ಲಿ ಕಾಮ ಕರ್ಮ ಅವಿದ್ಯಾ ಮುಂತಾದ್ದು ಅಲ್ಲಿದೆ, ಅದು ಜಡ. ಈ ಜೀವಕ್ಕೆ ಮಿಮಿಕ್ ಆಗತ್ತೆ, ಅದು ರಿಫ್ಲೆಕ್ಟ್ ಆಗತ್ತೆ ಜಡ ರೂಪದಿಂದ. ಅಲ್ಲಿ ದೇವ್ರು, ಇಲ್ಲಿ ಇವಾಗ ಹೇಳೋದು ಜನಿಸುವನು ಅಂತ ಹೇಳುವಾಗ ಇದು ಅನಾದಿ ಕಾಲದಿಂದ ಹೀಗೆ ಇದ್ದಾಗ ದೇವರು ಅದನ್ನ ಕಾರ್ಯೋನ್ಮುಖವಾಗಿ ಮಾಡ್ತಾನೆ ಜನಿಸುವ ಅಂತ ಹೇಳುವಾಗ. ಅಲ್ಲಿ ಅವನಿಗೆ ಅದಕ್ಕೆ ಸ್ಥೂಲ ದೇಹ ಬರೋದಿಲ್ಲ, ಸ್ಥೂಲ ದೇಹ ಬರ್ಲಕ್ಕೆ ಒಂದು ಒಂದು ನಮ್ಗೆ ಒಂದು ಒಂದು ಗಿಡದಲ್ಲಿ ಒಂದು ಹಣ್ಣಾಗಬೇಕಂದ್ರೆ, ಬರೀ ಹಣ್ಣಾಗೋದಲ್ಲ, ಹಣ್ಣಾಗಬೇಕಂದ್ರೆ ಬೀಜವನ್ನ ನಾಟ ಮಾಡಬೇಕು, ಪಾತಿ ಕಟ್ಟಬೇಕು, ನೀರ್ ಹಾಕ, ಇದೆಲ್ಲ ನಾವು ನೋಡಿ ಬಂದಿದೀವಿ. ಸೊ ಇದು ಮುಖ್ಯ ಆಗತ್ತೆ ಈ ಬೀಜದಿಂದ. ಇಟ್ ಹ್ಯಾಸ್ ಟು ಇವಾಲ್ವ್ ಟು ದಟ್. ಅಂದ್ರೆ ಬೀಜ ಆ ಹಣ್ಣಲ್ಲಿ ಇರುವಂತ ಎಲ್ಲವೂ ಹಣ್ಣೇ ಇರೋದಿಲ್ಲ, ಇಲ್ಲಿ ಇರುವಂತ ಸಾರ ಈ ಬೀಜದಲ್ಲಿ ಹೇಗಿದೆಯೋ ಹಾಗೆ ನಾವು ಇಲ್ಲಿ ಈ ಕರ್ಮಗಳನ್ನ ಮಾಡಬೇಕು ಅಂದ್ರೆ ಅಲ್ಲಿ ದೇವರು ಅದಕ್ಕೆ ಅಲ್ಲಿ ಜನಿಸೋಬೇಕು, ಇಲ್ಲಿ ಜನನ ಆಗಬೇಕು ಅಂದ್ರೆ ಅಲ್ಲಿ ಅಷ್ಟು ಸ್ಟಾರ್ಟ್ ದ ಪ್ರಾಸೆಸ್. ಮಗು ಹುಟ್ಟಬೇಕು ಅಂದ್ರೆ ಅದು ತಕ್ಕಂತ ಮಗು ಹುಟ್ಟೋದಿಲ್ಲ, ಅದಕ್ಕೆ ಬೇಕಾದ ಪ್ರಾಸೆಸ್ ಇಸ್ ಇನ್ವಾಲ್ವ್ಡ್. ಒಂದು ಮದುವೆ ವಾಟ್ ಒಂದು ಗಂಡು ಹೆಣ್ಣು ಸೇರ್ಬೇಕು, ಸೋ ಮೆನಿ ಥಿಂಗ್ಸ್ ದೇಶ ಆಗ್ಬೇಕು. ಹಾಗೇನೆ ಜನಿಸುವ ಈವಾಗ ಜನನ ನಮ್ಗೆ ಬರ್ಬೇಕಂದ್ರೆ ಅಲ್ಲಿ ಅಲ್ಲಿ ಕಾರ್ಯೋನ್ಮುಖ ಆಗಬೇಕು. ಅದು ಹೇಗಾಗತ್ತ ಅಂದ್ರೆ ಆ ಒಂದು ಲಿಂಗ ದೇಹದಲ್ಲಿ ಇರುವಂತ ಈ ಸತ್ವ ರಜ ತಮಸ್ ಅಂಬೋ ಪರಿಚ್ಛೇದಗಳಲ್ಲಿ ಅವನು ಕ್ಷೋಭೆಯನ್ನ ಉಂಟು ಮಾಡಿ ಅದಕ್ಕೆ ಮುಂಚೆ ಇದಕ್ಕೆ ಭೂಮಿ ಬ್ರಹ್ಮಾಂಡ ಮುಂತಾದ ಮಾಡಿ ದೇವತೆ ಇದು ಇವಾಗ ದೇವತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವತೆಗಳಿಗೆ ಅಲ್ಲಿಂದ ಅವನು ಹುಟ್ಟಿಸಿ ಆಯಾ ರೂಪಗಳಿಂದ ಜನಿಸುವ. ಯಾಕೆಂದ್ರೆ ಜನಿಸುವ ಅಂದ್ರೆ ದೇವರು ಜನಿಸೋದಿಲ್ಲ, ಅದು ಜನಿಸುತ್ತ, ಇದು ಜನಿಸೋದಿಲ್ಲ, ಅವರಿಗೆ ಇಲ್ಲದ್ದು ಬರುತ್ತೆ. ಅಲ್ಲಿ ಜನನ ಅಂದ್ರೆ ಯಾವುದು ಯಾವುದು ಕಾಣದೆ ಇದೆ ಅದು ಕಾಣುತ್ತ, ಅದು ಅದು ಬರತ್ತ, ಅದು ಬರತ್ತ. ಇಲ್ಲಿ ದೇವರಿಗೆ ಹಾಗೆ ಏನು ಇಲ್ಲ, ದೇವರು ಎಲ್ಲಾ ಕಡೆನೂ ಇದ್ದ. ದೇವರಿಗೆ ಪ್ರಾದುರ್ಭಾವ ಅಂತಾನೆ ಹೇಳ್ತೀವಿ. ಅಲ್ಲಿ ಕಾರ್ಯೋನ್ಮುಖ ಪ್ರಾದುರ್ಭಾವ ಅನ್ನು ಕಾರ್ಯೋನ್ಮುಖ. ಸೊ ಇವನು ಮಾಡುತ್ತಾನೆ ದೈತ್ಯರಲ್ಲಿ ತಾಮಸ ಅವರಿಗೆ ತಾಮಸ ಆವರಣವೇ ಹತ್ತಿರ ಇರೋದು. ಅಲ್ಲಿ ಆ ಕಾರ್ಯಗಳು ಅವರು ಮಾಡುವಂತೆ ಅವ್ರಿಗೆ ಅಲ್ಲಿ ಜನಿಸುವನು ಕಮಾಳ್ಪನು ಜನನ ಮರಣ ಅಖಿಲ ದೋಷ ಅದು ಮಾಡಬೇಕು ಅಂದ್ರೆ ಹಿ ಶುಡ್ ಬಿ ಅಬೋವ್ ಇಟ್. ಜನನ ಮರಣ ದೋಷಗಳು ಅವನಿಗೆ ಇಲ್ಲದಿದ್ದರೂ ಎಮ್ಮೊಡನೆ ಜನಿಸುವನು ಜನಿಸುವ ಜೀವಿಸುವ ಜೀವಿಸುವ ಜೀವನ ಪ್ರದನಾಗಿದ್ದು ಅದನ್ನ ಸ್ಥಿತಿಗಾಲ ಅದನ್ನ ಜೀವಿಸುವ ಕೊನೆಯಲ್ಲಿ ಸಂರಕ್ಷಿಸುವ ಜೀವಿಸುವ ಆ ಒಂದು ಮರಣ ಅಂತ ಹೇಳ್ತಾ ಇಲ್ಲ. ಜನಿಸುವನು ಆಮೇಲೆ ಜೀವಿಸುವ ಅದನ್ನ ಸ್ಥಿತಿಕಾಲವನ್ನ ನಿಯಮನೆ ಮಾಡಿ ಆ ಸ್ಥಿತಿಕಾಲದಲ್ಲಿ ಸಂರಕ್ಷಣೆಯ ಮಾಡುವ ಎಲ್ಲಾ ಕಾಲದಲ್ಲಿನೂ ಇದ್ದು ಇವನು ಮಾಡ್ತಾ ಇದ್ದಾನೆ. ಇದು ಈ ಒಂದು ಈ ಚತುರ್ಮುಖ ಬ್ರಹ್ಮನ ಒಂದು ಆಯುಷ್ಮಾನ ಆಗತ್ತ, ಎಲ್ಲರೂ ಮುಕ್ತಿ ಹೋಗ್ತಾರೆ, ಎಂಡಿಲ್ಲ, ತಿರುಗಾ ಇನ್ನೊಂದು. ಸೃಷ್ಟಿ ಎಂಬುದು ಈ ತರ ಲಿಂಗ ದೇಹದಿಂದ ಅದಕ್ಕೆ ಉಪಚಯ ಮಾಡಿಸಿ ಅದನ್ನ ತಂದು ಎಲ್ಲವೂ ಮಾಡಿ ರಕ್ಷಣೆ ಅಂತ. ಇಲ್ಲಿ ಬಂದು ಸಂಹಾರ ಯಾಕೆ ಹೇಳ ರಕ್ಷಣೆ ಮಾಡ್ತಾನಂದ್ರೆ ಇವನು ಮಾಡೋದು ಯಾವುದೇ ಜಡಕ್ಕೆ ಏನು ಇಲ್ಲ. ಜಡಗಳು ನಮ್ಮ ಪ್ರಯೋಜನಕ್ಕೆ ಇರುವಂತದ್ದು ಸಾಧನಾ ಪದಾರ್ಥಗಳು. ಸಂರಕ್ಷಣೆ ಮಾಡ್ತಾನಂದ್ರೆ ಸಂರಕ್ಷಣೆ ಆ ಜೀವಕ್ಕೆ ಸಂರಕ್ಷಣೆ, ಆ ಜೀವ ಸರಿಯಾಗಿ ಉಳಿಯುವಂತೆ ಸಂರಕ್ಷಣೆ ಮಾಡ್ತಾನೆ. ಏನು ಸಂರಕ್ಷಣೆ? ಇದನ್ನ ಆಚಾರ್ಯರು ಇದನ್ನ ಗೀತೆಯಲ್ಲೇ ಭಗವದ್ಗೀತೆಯಲ್ಲಿ ಇದನ್ನ ಹೇಳ್ತಾರೆ. ಯಾವುದು ಅಂದ್ರೆ ನಾವು ನೋಡ್ತವೆ ಒಳ್ಳೆಯವರು ಕೆಟ್ಟವರು ಇದೆಲ್ಲ ನೋಡ್ತವೆ. ಒಳ್ಳೆಯವರು ಅಂದ್ರೆ ಏನು, ಸಜ್ಜನರು ಅಂದ್ರೆ ಏನು ಅಂದ್ರೆ ಅಲ್ಲಿ ನಿಜವಾದ ಅರ್ಥವನ್ನ ತೋರಿಸ್ತಾರ. ಸಜ್ಜನರು ಸಾತ್ವಿಕ ಸಾಧನೆ ಅಂದ್ರೆ ಅಲ್ಲಿ ಆ ಲಿಂಗ ದೇಹದ ಆವರಣ ಇದೆಲ್ಲ ಅಲ್ಲಿ ಮನಸ್ಸಿನಿಂದ ಬರುವಂತದ್ದು. ಆ ಸಾತ್ವಿಕದಲ್ಲಿ ಏನ್ ಮಾಡ್ತಾನಂದ್ರೆ ಅಲ್ಲಿ ಅವರಿಗೆ ಮೂಲತಃ ಅದು ಜನಿಸುವ ಅಂತ ಇದೆಲ್ಲ ಅದು ಬಂದು ಐಕ್ಯನಚ ಸ್ವರೂಪಾನ ಪ್ರಾದುರ್ಭಾವಾದಿ ಕಾತ್ಮನಾಮ್ ಅಂತ ಅಂದ್ರೆ ಆವಾಗ ಆ ಸಾತ್ವಿಕರಲ್ಲಿ ಒಳಗೆ ಅಡಗಿ ಇರೋದು ಏನು ಅಂದ್ರೆ ದೇವರ ಚಿಂತನೆ. ಇದು ಹೇಗೆ ಹೇಳ್ತಾರಂದ್ರೆ ದೇವರು ಶುನಿಚೈವ ಶಪಾಕೇಶ್ ಅಂತ ಹೇಳುವಾಗ ಎಲ್ಲರಲ್ಲಿನೂ ದೇವರೇ ಇದ್ದಾನೆ. ಆ ದೇವರು ಒಬ್ಬನೇ ಏಕ, ಅವನು ಒಬ್ಬನೇ ಅನೇಕದಲ್ಲಿ ಇದ್ದು ಅದು ನಾನಾವೇಶ ಧಾರಕ ಅಂತ ಬಂದಿದಲ್ಲ ಹಾಗೆ ಆ ಚಿಂತನೆ ಇವಾಗ ನಮ್ಗೆ ಚೂರು ಏನಾದ್ರು ಬರಬೇಕಂತ ಸರಿಯಾದ ರೀತಿಯಲ್ಲಿ ತಲ್ಲಕ್ಷಣತೆಯ ಬರಬೇಕಂದ್ರೂ ಅದು ಸ್ವರೂಪದಲ್ಲಿ ಇರಬೇಕು, ಸ್ವರೂಪದಲ್ಲಿ ಇರಬೇಕು. ಯಾವಾಗ ಅಭಿವ್ಯಕ್ತಿ ಮಾಡ್ತಾನೋ ಅದಕ್ಕೆ ಅರ್ಥ. ಎಲ್ರು ಹೇಳ್ಬೋದು, ನಾನು ರಿಪೀಟ್ ಮಾಡುವಂತ ಒಂದು ಕ್ಲಾಸ್ಗೆ ಹೋಗಿ ಎಲ್ಲ ಹತ್ತು ಸತಿ ಹೇಳಿದ್ರೆ ಹತ್ತು ಸತಿ ಹೇಳ್ತಾರೆ. ದಟ್ ಈಸ್ ನಾಟ್ ಐ ಆಮ್ ಟಾಕಿಂಗ್. ಒಳಗಿಂದ ಒಳಗೆ ದೇವರು ಎಲ್ಲೆಡೆನೂ ಇದ್ದಾನೆ. ಈ ಪ್ರಜ್ಞೆ ನಮ್ಗೆ ನಿಜವಾಗ್ಲೂ ಬರೋದೇ ಇಲ್ಲ. ಯಾಕೆಂದ್ರೆ ನಾವು ಮಾತಾಡೋವಾಗ ಬುಚ್ಚಿಟ್ಟು ಮಾತಾಡೋದು, ಅವ್ರಿಗೆ ಗೊತ್ತಿಲ್ಲದೆ ಇದೇನಾರ ಮಾಡೋದು, ಮುಂದೆ ಒಂದು ಹಿಂದೆ ಮಾಡೋದು, ಇದೆಲ್ಲ ಜಸ್ಟ್ ಇದೆಲ್ಲ ಕೆಲವೊಮ್ಮೆ ವೈಟ್ ಲೈಸ್ ಆ ತರ ಇದ್ದೇ ಇರುತ್ತೆ. ಕೆಲವೊಮ್ಮೆ ಟು ಫೂಲ್ ಪೀಪಲ್ ಮಾಡ್ತೀವಿ, ಅವ್ರಿಗೆ ನಮ್ಮ ದೋಷಗಳು ನಾವು ನಮ್ದೆಲ್ಲ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಬುಚ್ಚಿಟ್ಟು. ಈಗೆಲ್ಲ ನಾವು ಮಾಡೋವಾಗ ದೇವ್ರ ನೆನಪೆಲ್ಲಿಂದ ಬಂತು ನಮ್ಗೆ? ದೇವ್ರ ಅವ್ರು ನೋಡ್ತಾರೆ, ಅವ್ರಿಗೆ ಏನ್ ಅನ್ಕೊಳ್ತಾರೆ, ಇವ್ರು ಏನ್ ಅನ್ಕೊಳ್ತಾರ ಅಂತ ನೋಡ್ತಾ ಬಂದಿದೀವಿ. ದೇವ್ರು ನೋಡ್ತಾ ಇದ್ದಾನ, ದೇವತೆಗಳು ನೋಡ್ತಾ ಇದ್ದಾರಲ್ಲ. ದೇವತೆಗಳು ಇವ್ರಿಗೆ ಎಲ್ಲ ಗೊತ್ತಿರದಲ್ಲ, ಇನ್ಸೈಡ್ ಔಟ್ ನಮ್ಗೆ ಗೊತ್ತಿಲ್ಲ ನಾವು ಹೇಗೆ ಅಂತ, ಅವ್ರಿಗೆ ಎಲ್ಲ ಗೊತ್ತಿದೆ ಅಲ್ಲ. ಸೊ ಅಲ್ಲಿ ನಮ್ಗೆ ಅಲ್ಲಿ ಪ್ರಜ್ಞೆ ಬರೋದಿಲ್ಲ. ನಮ್ಮ ವೀಕ್ನೆಸ್ ಅನ್ನ ನಾವು ಮುಚ್ಚಿಟ್ಕೊಂಡು ನಮ್ಮನ್ನ ತುಂಬಾ ಮಡಿವಂತರಾಗ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ತಕ್ಕಂತೆ ಮಾತಾಡಿ, ಇವ್ರ ಮನೆಗೆ ಹೋದ್ರೆ ಇವ್ರ ತಕ್ಕಂತೆ, ಅವ್ರು ಹೋದ ಅಂದ್ರೆ ಹಾಗೆ ವ್ಯವಹಾರ ಮಾಡಬೇಕು. ಬಟ್ ಇದು ಮಾಡೋದಲ್ಲಿ ಒಂದು ಮೋಸ ಮಾಡೋ ಒಂದು ಇಂಟೆನ್ಷನ್ ಇದ್ದಾಗ, ಅವಾಗ ಹೇಳ್ತಾ ಇದ್ದೀನಿ, ಧರ್ಮ ಧರ್ಮ ಬೇಸಿಸ್ಲಿ ಹೇಳ್ತಾ ಇದ್ದೀನಿ. ಸೊ ಹೀಗೆ ನಾವು ಮಾಡ್ತೀವಿ. ಸೊ ನಮ್ಗೇನು ಬರೋದಿಲ್ಲ, ಎಲ್ಲ ಕಡೆನೂ ದೇವ್ರು ನೋಡಿ ನಮ್ಮನ್ನ ದೇವರಿದ್ದಾನೆ, ಅವನ್ ನೋಡ್ತಾ ಇದ್ದಾನೆ, ಪಾಪ ಪುಣ್ಯ ಅವನೇ ಎಲ್ಲ ಮಾಡ್ತಾ ಇದ್ದಾನೆ ಅಂಬೋದು ನಮ್ಗೆ ಆ ನೆನಪೇ ನಮ್ಗೆ ಬರೋದೇ ಇಲ್ಲ. ಸೊ ಅದು ಒಂದು, ಅದು ಸ್ವಭಾವತ ಇರ್ತ ಪೂರ್ತಿ ಮೆಲ್ಲ 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 ನಮ್ಗೆ ಅದು ವ್ಯಕ್ತ ಆಗ್ತಾ ಬರುತ್ತೆ. ಸೊ ಇದು ಒಂದು. ಇನ್ನೊಂದು, ದೇವರು ನಮ್ಮ ಇದು ದೇವರ ಅವತಾರಗಳು ಎಲ್ಲರಲ್ಲಿನೂ ಇದ್ದಾನೆ, ಈ ತರ ಚಿಂತನೆಗಳು. ಇನ್ನೊಂದು ಏನಾಗತ್ತೆ ಅಂದ್ರೆ, ನಮ್ಗೆ ದೇವರು ಒಳಗೆ ಇರುವ ದೇವರೇ ಹೊರಗೇನೋ ಇದ್ದಾನೆ. ಪ್ರಾದುರ್ಭಾವ ಅಂತ ಹೇಳುವಾಗ ಪ್ರಾದುರ್ಭಾವ ಅಂತ ಅವನು ಬರುವಂತ ಅವತಾರಗಳು ಮಾತ್ರ ಇಲ್ಲ, ಒಳಗೆ ನಮ್ಮೊಡನೆ ಇದ್ದವನು, ಅಂತರ್ಯಾಮಿಯಾಗಿ ಇರೋನು ಹೊರಗೆ ಇರುವಂತ ಈ ದೇವರು ಒಂದೇ ಅಂಬೋದು. ಇದು ಸಾತ್ವಿಕರಲ್ಲಿ ಇರುವಂತ ಆ ಒಂದು ಸತ್ವ ಗುಣದಲ್ಲಿ ಅದು ಇರತ್ತಂತ. ಆಮೇಲೆ ತಾರತಮ್ಯೇನ ಜೀವಾನ ಭೇದೇನೈವ ಪರಸ್ಪರ, ತಾರತಮ್ಯ ಗೊತ್ತಿರಬೇಕು ಅಂದ್ರೆ ತಾರತಮ್ಯ ಎಲ್ಲಾ ಕಡೆನೂ ನಮ್ಗೆ ಬಂದಿದೆ. ಇಲ್ಲಿ ತಾರತಮ್ಯ ಏನ್ ಹೇಳ್ತಾ ಇದ್ದಾರಂದ್ರೆ, ತಾರತಮ್ಯ ಜೀವಗಳಲ್ಲಿ ಒಂದು ಐಡೆಂಟಿಫೈಯಿಂಗ್, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇವರಿಗಿಂತ ಇವರು, ವಾಯುದೇವರಿಗಿಂತ ರುದ್ರದೇವರು ಕೆಳಗೆ ಇದ್ದಾರೆ, ಹ್ಯಾಗೆ ಏನು ಸುಮ್ಮನೆ ತಿಳ್ಕೊಳ್ಳೋದು. ತಾರತಮ್ಯ ಚಾರ್ಟ್ ಓದೋದು ಮಾತ್ರ ಅಲ್ಲ, ಹ್ಯಾಗೆ ಯಾತಕ್ಕೆ ಎಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಯಾವಾಗ ಇದನ್ನ ತೋರಿಸಿಕೊಟ್ಟಿದ್ದಾರೆ, ಏನೋ ವಿಜಾತಿ ಗುಣ ಅವರಲ್ಲಿ ಇದೆ. ಸೊ ಈ ರೀತಿಯಿಂದ ತಲ್ಲಕ್ಷಣತೆಯ ತಿಳ್ಕೋಬೇಕು ಸಮ್ಯಕ್. ಅದು ತಲ್ಲಕ್ಷಣ ಹೇಳೋದು, ತಲ್ಲಕ್ಷಣ ಅಂದ್ರೆ ಆ ಒಂದು ಡೆಫಿನಿಟಿವ್ ಆಗಿ ತಿಳ್ಕೊಳ್ಳೋದು ಸಮ್ಯಕ್ ಚೆನ್ನಾಗಿ ಅವರಲ್ಲಿ ಎರಡು ವ್ಯಕ್ತಿಗಳಲ್ಲಿ. ಯಾಕಂದ್ರೆ ಇದೆಲ್ಲ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಪದಾರ್ಥ ಅಲ್ಲ. ಒಂದು ಆನೆ ಕುದುರೆ ಅಂತ ಕಣ್ಣಿಗೆ ಕಾಣಿಸುತ್ತೆ, ಅದು ಏನೋ ಇದು ಏನೋ ಅಂತ ಕಾಣಿಸ್ತಾ, ಒಂದು ಒಂದು ಮೈಕ್ರೋ ಆರ್ಗನಿಸಮ್ ಹೇಗಿರುತ್ತೆ, ಇನ್ನೊಂದು ಮ್ಯಾಮಲ್ ಹೇಗಿರುತ್ತೆ, ಇದು ನಮ್ಗೆ ನಾವು ನೋಡ್ತೀವಿ ಅದು ಗೊತ್ತಾಗುತ್ತೆ, ದೇವತೆಗಳಲ್ಲಿ ನೋಡೋದಿಲ್ಲ. ಸೊ ಇದು ಶಾಸ್ತ್ರದಿಂದಲೇ ಬರೋದು, ಶಾಸ್ತ್ರದಿಂದಲೇ ಸರಿಯಾದ ಲಕ್ಷಣದಿಂದ ತಿಳ್ಕೋಬೇಕು. ಹಾಗೇನೆ ಜಡದಲ್ಲಿನೂ ಇದು ಭೇದ ತಿಳ್ಕೊಳ್ಳೋದು ಅಂತ ಮೂರು ತ್ರಿಪುಟಿ, ಜೀವ ಜಡ ಈಶ್ವರ, ಇದು ಎಲ್ಲದಲ್ಲಿನೂ ಇರುವಂತ ಭೇದ ತಿಳ್ಕೊಳ್ಳೋದು ಅಂದ್ರೆ ಹೇಗೆ, ಅವರಕ್ಕಿಂತ ಇವರು, ಜೀವ ಜೀವ ಭೇದ, ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಹೀಗೆಲ್ಲ ಹೀಗೆ ತಿಳ್ಕೊಬೇಕು. ಅಫ್ಕೋರ್ಸ್ ಹೀಗೆ ತಿಳ್ಕೊಬೇಕು. ಲಕ್ಷಣ ಹೇಗೆ ಅಂದ್ರೆ, ಅದು ಅದನ್ನೇ ಧ್ಯಾನ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಹೇಳಿದ, ಜೀವ ಅಂದ್ರೆ ಅಲ್ಪ ಶಕ್ತಿ, ಅಲ್ಪ ಜ್ಞಾನ, ಅಸ್ವತಂತ್ರ, ದುಃಖ ನಿರ್ವಿಣ್ಣ, ಇದು ಜೀವ ಅಂತ ತಿಳ್ಕೊಬೇಕು. ತದ್ವಿರುದ್ಧ, ಇದಕ್ಕೆ ವಿರುದ್ಧವಾಗಿ ಇರೋದು ದೇವರು ಅಂತ ತಿಳ್ಕೊಬೇಕು. ಈ ಲಕ್ಷಣ ಇದು ಹೇಗೆ, ಸುಮ್ಮನೆ ಬಾಯಲ್ಲಿ ಹೇಳೋದು ಮಾತಲ್ಲ, ನಮ್ಮ ನಮ್ಮ ಅನುಭವದಲ್ಲಿ ಆಗತ್ತೆ. ನಮ್ಮ ಶಕ್ತಿ ಎಷ್ಟಿರುತ್ತೆ, ಶಕ್ತಿ ಎಷ್ಟಿರುತ್ತೆ, ನಮ್ಮ ಭಯ ಎಷ್ಟಿರುತ್ತೆ, ಊರ ಇವಾಗ ಆಗೋದೆಲ್ಲ ನೋಡಿದ್ರೆ ಭಯ ಇದೆಲ್ಲ ಇರುತ್ತೆ. ಇದೆಲ್ಲ ದೇವರಿಗೆ ಇಲ್ಲ, ನಮ್ಗೆ ಭಯ ಬರುತ್ತೆ ಇವಾಗ, ಇದು ದೇವರಿಗೆ ಇಲ್ಲ. ಸೊ ದೇವ್ರನ್ನ ಚಿಂತನೆ ಮಾಡಿದ್ರೆ ನನಗೇನು ಈ ಭಯ ಹೋಗುತ್ತೆ. ಸೊ ಹೀಗೆ. ಆಮೇಲೆ ಜಡ, ಅಲ್ಲಿ ಏನು ಇಲ್ಲ, ಕಾರ್ಯಗಳು ಏನು ಇಲ್ಲ. ಸೊ ಹೀಗೆ ಈ ತರ ಈ ರೀತಿಯಿಂದ ಇದನ್ನ ತಿಳ್ಕೊಳ್ಳೋದು. ಸೊ ಇದನ್ನ ಸಮ್ಯಕ್ ತಲ್ಲಕ್ಷಣ ಜ್ಞಾನಪೂರ್ವ ಜ್ಞಾನದಿಂದ ಇದನ್ನ ಇದು ಜೀವದಲ್ಲೇ ಇರೋದು. ಇವಾಗ ಯಾವ ಕಾಂಟೆಕ್ಸ್ಟ್ ತಂದಿದ್ದೀವಿ ಇದು ಅಂದ್ರೆ, ಅವನು ಬಂದು ಕರ್ಮಗಳ ಅನುಸರಿಸಿ ಕರ್ಮ ಮಾಡುವನು, ಜನನ ಮರಣ ಅಖಿಲ ದೋಷವಿದ್ದರೆ ಎಮ್ಮೊಡನೆ ಜನಿಸುವನು, ಜನಿಸುವನು ಅಂತ ಬಂದಿದೆಲ್ಲ. ಈ ಒಂದು ಬರೀ ನಮ್ಗೆ ದೇಹ ಕೊಡೋದು ಮಾತ್ರ ಇಲ್ಲ, ಒಳಗೆ ಇರುವಂತ ಈ ನಮ್ಮ ಸಾತ್ವಿಕ ಲಕ್ಷಣ ಇದೆಲ್ಲ, ಇದನ್ನ ಜನಿಸುವನು, ಜನಿಸುವನು ಅಂದ್ರ ಈ ಜಡ ದೇಹದಲ್ಲಿ ಈ ಜನ್ಮದಲ್ಲಿ ಅದು ಹೊರಗೆ ಕಾಣುವಂತ ಅದನ್ನ ಜನಿಸುವನು. ಅದು ಯಾರಿಗೆ ಹೇಳ್ತಾ ಇರ್ಲಿ, ಮುಖ್ಯವಾಗ ದೇವತೆಗಳಿಗೆ ಈ ಕ್ವಾಲಿಟೀಸ್ ಇದ್ದೇ ಇದೆ. ದೇವತೆಗಳಿಗೆ ದೇವತ್ವ ಅವರ ಜೀವದ ಕ್ಯಾಟಗರಿಯೇ ಡಿಫ್ರೆಂಟ್. ಸೊ ಅವರಲ್ಲಿ ಇದು ಯಾವತ್ತೂ ಇರುವಂತ ಅದನ್ನ ಜನಿಸುವನು. ಅದಕ್ಕೆ ಹೇಳ್ತಾರೆ ಜನಿಸುವನು, ಜನನ ಮಾಡ್ತಾನೆ, ಜನಿಸುವನು, ಜೀವಿಸುವ ಅದು ಇರುವಂತೆ ಆ ಸ್ಥಿತಿ ಕಾಲ. ದೇವತೆ ಇದು ದೇವತೆಗಳನ್ನ ತಗೊಂಡಾಗ ಅವರಿಗೆ ನಮ್ಮ ದೇಹದಲ್ಲಿ ವಿ ಟೇಕ್ ಇಟ್ ಫರ್ ಗ್ರಾಂಟ್, ನಮ್ಮ ದೇಹದಲ್ಲಿ ಇದ್ದಾರೆ, ಅಥವಾ ನೀವು ರಾಯರೇ ತಗೊಳ್ಳಿ, ರಾಯರಿದ್ದಾರೆ, ಅವರಿಗೆ ಇವತ್ತು ಒಂಥರ ಇರ್ತಾರೆ, ನಾಳೆ ಇಂತ ಒಂಥರ, ಬೃಂದಾವನದಲ್ಲಿ ಹಾಗಿರ್ತಾರೆ, ಈ ಡೌಟೇ ನಮ್ಗೆ ಬರೋದಿಲ್ಲ. ರಾಯರು ನಮಸ್ಕಾರ ಮಾಡ್ತೀವಿ, ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ನಾವು ಮಾಡ್ತೀವಿ. ಯಾಕೆ, ರೀಸನ್ ಏನು ಅಂದ್ರೆ ಅವರಲ್ಲಿ ಇರುವಂತ ಈ ಸತ್ವ ಗುಣ ಇತ್ತಲ್ಲ, ಸತ್ವ ಆವರಣ ಲಿಂಗ ದೇಹದಲ್ಲಿ ಇರುವಂತ ಪ್ರಥಮ ಪರಿಚ್ಛೇದವಾದಂತ ಈ ಆವರಣ ಅಲ್ಲಿ ಹುಟ್ಟಿಸೋದು ಮಾತ್ರ ಅಲ್ಲ, ಇಲ್ಲಿ ಅವರು ಬಂದಾಗ ಅದನ್ನ ಅಭಿವ್ಯಕ್ತ ಮಾಡ್ತಾರೆ, ಮಾಡಿ ಜೀವಿಸುವ ಅಲ್ಲಿ ಇದ್ದು ಇವನೇ ಅದನ್ನ ಇರುವಂತೆ ಮಾಡ್ತಾರೆ. ರಾಯರಿಗೆ ಆ ಒಂದು ನೆನಪು ಇಲ್ಲಂಗ ಅವ್ರ ಸ್ತೋತ್ರವೇ ಅವರನ್ನ ಅವರನ್ನ ಧ್ಯಾನ ಮಾಡಿದ್ರೆ ನಮ್ಗೆ ಇದೆಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಗಿದೆ ಅಂದ್ರೆ ದೇವರು ಇಟ್ಟಿದ್ದಾನೆ ಜೀವಿಸುವ. ಅವರು ಜೀವನ ಅವರ ಜೀವನ ಚರಿತ್ರೆ ನೋಡ್ತೀವಿ ಹೇಗೆ ಬದುಕಿದ್ರು ಅಂತ, ನಮ್ಮಿಂದ ಅದು ಆಗದು, ಬಟ್ ದಟ್ಸ್ ದ ರೋಲ್ ಮಾಡಲ್ ತರ, ದಟ್ ಈಸ್ ಅವರ್ ಗೋಲ್ ತರ ಇರಬೇಕು. ಸೊ ಅದು ಹೇಗೆ ಮಾಡ್ತಾನೆ ದೇವರು, ಅವರಲ್ಲಿ ನಿಂತು ಅವನೇ ಮಾಡ್ತಾ ಇದ್ದಾನ, ನಾನಾ ವೇಷಧಾರಕ ಅವನೇ ಇದ್ದು ಮಾಡ್ತಾ ಇದ್ದಾನೆ. ಆಮೇಲೆ ಸಂರಕ್ಷಿಸುವನು ಎಲ್ಲಾ ಕಾಲದಲ್ಲಿ ನೋಯಿ, ರಾಯರು ಎಲ್ಲಿ ಹೇಗೆ ಇದ್ರನು ಅಲ್ಲಿ ಸಂರಕ್ಷಿಸುವ. ರಾಯರಿಗೆ ಅಂತ ಹೇಳಿದಾಗ ಎಲ್ಲಾ ದೇವತೆಗಳು ನಮ್ಮ ಇಂದ್ರಿಯಗಳಲ್ಲಿ ಇರುವಂತ ದೇವ. ಇದು ನಮ್ಗೆ ಹೇಗೆ ಪ್ರಯೋಜಕ ಅಂದ್ರೆ ಅವರೇ ನಮ್ಮನ್ನ ಮಾಡಬೇಕು. ಇಲ್ಲಿ ಇಂದ್ರಿಯಗಳಲ್ಲಿ ಇರುವಂತ ಈ ದೇವತೆಗಳ ಮೂಲಕವೇ ಎಲ್ಲಾ ಕಾರ್ಯಗಳು ಆಗ್ತಾ ಇದೆ ಅವರಲ್ಲಿ. ಸೊ ಅವರಿಗೆ ಹೀಗೆ ಆಗ್ತಾ ಇದೆ ಅಂತ ದೇವತೆಗಳನ್ನ ನಾವು ಸರಿಯಾಗಿ ಯಾವತ್ತೂ ದೇವ ಹೇಳನ ಮಾತ್ರ ಆಗಲೇಬಾರದು. ಯಾಕೆಂದ್ರೆ ನಾವು ಇದು ಹೇಳುವಾಗಲು, ಜಪ ಹೇಳುವಾಗಲು, ಅಪಸರ್ಪಸ್ತು ಮಂತ್ರ ಇದೆಲ್ಲ ಹೇಳುವಾಗಲು ನಮಗೆ ದೇವತೆಗಳು ತೊಂದರೆ ಕೊಡದೇ ಇರಲಿ, ಎಲ್ಲಾ ಭೂತಗಳು ದೇವತೆಗಳು ಯಾರು ತೊಂದರೆ ಬೇಡ ಅಂತ ದೇವತೆಗಳನ್ನ ಪ್ರಾರ್ಥಿ. ಯಾಕೆ ಅಂದ್ರೆ ದೇವತೆಗಳನ್ನ ಮರೆತು ಹೋದ್ರೆ ಇಟ್ ಇಸ್ ಲೈಕ್ ಎ ಕಂಟೈನರ್, ಇಟ್ಸ್ ಆಫ್ ನೋ ಯೂಸ್, ಒಳಗಿರೋದು ಹಾರಿ ಹೋಗ್ಬಿಡತ್ತ. ದೇವತೆಗಳು ದೇವರೇ ಹಾಗೆ ನಿಯಮವನ್ನು ಹಾಕಿಕೊಟ್ಟಿದ್ದಾನೆ, ಮತ್ತು ಅವರು ನಮ್ಮ ತಾಯಿ ತಂದೆಗಳಂತೆ, ತಾಯಿ ತಂದೆಗಳನ್ನ ಮರಿಲಕ್ಕಾಗತ್ತ? ನಾವು ಎಷ್ಟು ದೊಡ್ಡವರಾದ್ರು ನಮ್ಮ ತಾಯಿ ನಮ್ಮ ತಂದೆ ಅವರು ಕೊಟ್ಟ ದೇಹ ಅವರು ಹೇಳಿಕೊಟ್ಟದ್ದು, ತಾಯಿ ತಂದೆ ಗುರು ನಮ್ಮ ಟೀಚರ್ಸ್. ಸೊ ನಾವು ಮರೆಯೋದು, ಐ ಮೀನ್ ಸುಜೀವಿ ಯಾವತ್ತೂ ಮರೆಯಲ್ಲ. ಸೊ ಹೀಗೆ ಇರಬೇಕಂದ್ರೆ ಇವರಲ್ಲಿ ಇದ್ದು ಮಾಡಿಸುವ ದೇವತೆಗಳು ಎಂತ ಅವರೇ ಮುಖ್ಯವಾದ ತಾಯಿ ತಂದೆ ಆಗ್ತಾರೆ ನಮ್ಗೆ. ಸೊ ಹೀಗೆ ಅವರಲ್ಲಿ ಇದ್ದು ದೇವತೆಗಳಲ್ಲಿ ಇದ್ದು ಇವ್ರು ಮಾಡ್ತಾರೆ. ಸೊ ಈ ಗುಣಗಳು ದೇವತೆಗಳಲ್ಲಿ ಇರತ್ತೆ ಅಂತ ಇದನ್ನೇ 18ನೇ ಅಧ್ಯಾಯದಲ್ಲಿ 22nd ಶ್ಲೋಕ ಅಂತ ನೆನಪು ಅಲ್ಲಿ ಹೇಳ್ತಾರೆ. ಸೊ ಹಾಗೇನೆ ಮತ್ತೆ ಇಲ್ಲಿ ನಮ್ಗೆ ರಾಜಸಿ ಬಗ್ಗೆ ಬಂದಿಲ್ಲ, ದಿವಿಜರು ಧನುಜರು ಅಂತ. ಧನುಜರು ಹೇಗಿರ್ತಾರೆ, ಈ ಧನುಜರು ಅಂಬೋದು ಇವ್ರುಗಳು ಹೇಗಿರ್ತಾರೆ ಅಂದ್ರೆ ಇವ್ರ ಲಕ್ಷಣವನ್ನ ಹೇಳ್ತಾರೆ. ಇವ್ರುಗಳು ಹೇಗೆ ಅಂದ್ರೆ ಇವರಿಗೆ ತಮ್ಮ ಬಗ್ಗೆ ಗೊತ್ತಿದೆ ಅಂತ, ತಾವು ಇಂಥ ಅಸುರರು ಹೀಗೆ ಗೊತ್ತಿರತ್ತಂತ ಅವರಿಗೆ. ಇವ್ರಿಗೆ ಹೇಗೆ ಅಂದ್ರೆ ಇವ್ರಿಗೆ ಹೇಳ್ತಾರೆ ಏನ್ ಹೇಳ್ತಾರೆ, ಏಕಸ್ಮಿನ್ ಅಂದ್ರ ಅವ್ರು ಏನ್ ಅನ್ಕೊಳ್ತಾರಂದ್ರೆ ದೇವರು ತನ್ನನ್ನ ಹೇಗೆ ದೇವರು ಅಂದ್ರೆ ಅವ್ರಿಗೆ ಚತುರ್ಮುಖ ಬ್ರಹ್ಮನಿಂದ ಅವ್ರು ಶುರು ಮಾಡ್ತಾರೆ. ಚತುರ್ಮುಖ ಬ್ರಹ್ಮನು ಅವನು ತಂದೆ ಅವನ ಮಕ್ಕಳು ಅದು ಅವ್ರಿಗೆ ಗೊತ್ತಲ್ಲ. ಚತುರ್ಮುಖ ಬ್ರಹ್ಮ ತನ್ನನ್ನ ಹೇಗೆ ತಿಳ್ಕೊಂಡಿದ್ದಾನೆ, ತನ್ನನ್ನು ತಿಳ್ಕೊಂಡು ಇತರರನ್ನು ಹೇಗೆ ತಿಳ್ಕೊಂಡಿದ್ದಾನೋ ಹಾಗೇನೆ ನಾನು ಏಕಸ್ಮಿನ್ ಜ್ಞಾನೆ ನಾನು ಹಾಗೆ ತಿಳ್ಕೊಂಡಿದ್ದೀನಿ, ನನ್ನ ಬಗ್ಗೆ ನಾನೇ ಸರ್ವೋತ್ತಮ ನಾನೇ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ತನ್ನೊಳಗೇನೆ ಎಲ್ಲಾ ಜ್ಞಾನವೂ ಇದೆ. ಚತುರ್ಮುಖನಲ್ಲಿ ಇರುವಂತ ಜ್ಞಾನ, ಚತುರ್ಮುಖ ಅಂದ್ರೆ ದೇವ ಅವರೇ ಸರ್ವೋತ್ತಮ ಏನ್ ಬೇಕಾದ್ರೆ ಇಟ್ಕೊಳ್ಳಿ, ಅದು ನಾ ಅಂದ್ರೆ ಬೇಸಿಕಲಿ ನಾನೇ ಸರ್ವೋತ್ತಮ. ನನಗೆ ಎಲ್ಲವೂ ತಿಳಿದಿದೆ ಅಂದ್ರೆ ಅವ್ರಿಗೆ ಆ ತರ ಚಿಂತನೆ. ಮತ್ತು ಕೆಲವು ಇದು ಒಂದೊಂದಾಗೆ ವಿವರಣೆ ಮಾಡ್ತಾ ಹೋಗ್ತಾರೆ. ಇದು ಹೇಳುವಾಗ ಒಂದು ಆರು ಅರಿಷಡ್ ವರ್ಗ ಅಂತ ಹೇಳ್ತೀವಲ್ಲ, ಇದು ಒಂದು ಆರಿನ ಗುಂಪು. ಇನ್ನೊಂದು ಎಲ್ಲ ಜೀವರು ನನ್ನೊಳಗೇನೆ ಎಲ್ಲ ಜೀವರು ಇದ್ದಾರೆ, ಏಕಜೀವವಾದ ಅಂತ ಹೇಳ್ತಾರೆ. ಎಲ್ಲ ಜೀವರು ನನ್ನೊಳಗೆ ಇದ್ದಾರೆ, ಅಥವಾ ಎಲ್ಲ ಜೀವರಲ್ಲಿ ಇರುವಂತ ಎಲ್ಲ ಜ್ಞಾನವು ನನ್ನೊಳಗೆ ಇದೆ. ಒಂದು ದೇವತೆಗಳು ಅಂತದ್ದ ಚತುರ್ಮುಖನ್ನ ಹೇಗೆ ತಿಳ್ಕೊಂಡಿದೆ, ನಾನು ಹಾಗೆ ನನ್ನನ್ನ ನಾನು ಚಂದಾಗೆ ತಿಳ್ಕೊಂಡಿದ್ದೀನಿ ಅಂತ ಒಂದು. ಇನ್ನೊಂದು ಎಲ್ಲ ಜೀವರಲ್ಲಿನೂ ಏನೇನೇನ ಜ್ಞಾನ ಇದೆ, ಎಲ್ಲವೂ ನನ್ನೊಳಗೇನೆ ಇದೆ. ಎಲ್ಲಾ ಜೀವರು ನನಗೇನು ಭೇದ ಇಲ್ಲ, ಅಂದ್ರೆ ಏಕಜೀವಾದ ನಾನೇ. ಅಂದ್ರೆ ಜೀವ ಒಂದೇ ಜೀವ, ಜಡ ಅಂಬೋದು ಇಲ್ಲ, ಅದು ಮಿಥ್ಯ. ಒಂದೇ ಜೀವ ಅದು ನಾನೇ, ಜಡ ಅಂಬೋದು ಇಲ್ಲ, ಇಲ್ಯೂಷನ್. ಹೀಗೆ ತಿಳ್ಕೊಳ್ಳೋದು. ಸೊ ಇನ್ನೊಂದು, ಇದಕ್ಕೆ ಯುಕ್ತಿ ಎಲ್ಲ ಕೊಡಲ್ಲ ನಾವು, ಇದಕ್ಕೆ ಅಹೈತುಕಿ ಜ್ಞಾನ ಅಂತಾರೆ. ಇದಕ್ಕೆ ಶಾಸ್ತ್ರ ಯುಕ್ತಿ, ಶಾಸ್ತ್ರದಲ್ಲಿ ಕೊಟೇಶನ್ಸ್ ಇರುತ್ತೆ, ಅದಕ್ಕೆ ಯುಕ್ತಿ ಎಲ್ಲ ಕೊಡೋದಿಲ್ಲ. ಯುಕ್ತಿಗೆಲ್ಲ ಮೀರಿದ್ದು ನಮ್ದು ಅಂತ ಯುಕ್ತಿ ಏನು ಕೊಡೋದಿಲ್ಲ. ಆಮೇಲೆ ಇವು ಹೇಳೋದೇನಂದ್ರೆ ಭ್ರಮೆ, ಭ್ರಮೆ ಅಂತ ಭ್ರಮೆ ಅಂದ್ರೆ ಅತತ್ವಾತ್ ಅಂದ್ರೆ ಯಾವ ಸತ್ತು ಅಸತ್ತಿಗೆ ವಿಲಕ್ಷ. ಇದು ಸತ್ತು ಅಲ್ಲ ಇದು ಯಾವ್ದು ಈ ಬ್ರಹ್ಮಾಂಡ ಅಂಬೋದು ಏನು ಅಂದ್ರೆ ಇದು ರಿಯಲ್ಲು ಇಲ್ಲ, ನಾಟ್ ರಿಯಲ್ಲು ಅಲ್ಲ, ರಿಯಲ್ ಅಂಡ್ ನಾಟ್ ರಿಯಲ್ ಮೀರಿ ನಿಂತದ್ದು ಅಂತ ಏನೋ ಒಂದು ಹೇಳೋದು. ಅಂದ್ರೆ ಬೇಸಿಕಲಿ ವಾಟ್ ದೇ ಆರ್ ಸೇಯಿಂಗ್ ಇಸ್, ಈ ಬ್ರಹ್ಮಾಂಡದಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಈ ಬ್ರಹ್ಮಾಂಡದಿಂದ ಇದು ಬ್ರಹ್ಮಾಂಡ ಅಂಬೋದು ಯಾವ ಕಾಲದಲ್ಲಿ ಇರುವ ವಸ್ತು ಅಲ್ಲ. ಬೇಸಿಕಲಿ ಇದೇನಾಗತ್ತೆ, ಅದ್ವೈತದಲ್ಲಿ ಹೇಳುವಂತ ಅಜ್ಞಾನದ ಪ್ರಭೇದಗಳೇ ಆಗತ್ತೆ. ಸೊ ಹೀಗೆ ಇದು ಎಲ್ಲವೂ ಯಾಕೆ ಮಾಡ್ತಾರಂದ್ರೆ ಅವರಲ್ಲಿ ಅಲ್ಪ ಜ್ಞಾನ. ನಾವು ನಮ್ಗೆ ಹೇಳ್ತಾ ನಮ್ಗೆಲ್ಲ ಅಲ್ಪ ಜ್ಞಾನ ರೀ ಅಂತ ಹೇಳ್ತೀವಿ, ಬಟ್ ಅವ್ರಿಗೆ ಸ್ವರೂಪತಃ ಅಂತ ಅಲ್ಪ ಜ್ಞಾನ ಇರತ್ತಂತ. ಈ ಅಲ್ಪ ಜ್ಞಾನ ಯಾಕೆ ಇದು ತಪ್ಪು ಅಂತ ಹೇಳ್ತೀರಾ ಅಂದ್ರೆ ಅಲ್ಪ ಜ್ಞಾನವನ್ನೇ ಸರ್ವಜ್ಞಾನ ಅಂತ ತಿಳ್ಕೊಂಡಿದ್ದಾರೆ ಅವರು. ಆದ ಕಾರಣದಿಂದ ತಪ್ಪಾಗತ್ತದೆ. ಅಲ್ಪ ಜ್ಞಾನ ಅಂದ್ರೆ ಚೂರು ಜ್ಞಾನ ಇದೆ ಅಂದ್ರೆ ಅಜ್ಞಾನ ಎಷ್ಟಿದೆ, ಬಹುಳವಾದ ಅಜ್ಞಾನ, ಬಹುಳವಾದ ಜಾಸ್ತಿ ಇರುವಂತ ಅಜ್ಞಾನದಿಂದ ಎಲ್ಲವನ್ನು ಅವರು ಸಮರ್ಥನೆ ಮಾಡ್ತಾರೆ. ಇದು ಎಲ್ಲವೂ ಅವರ ಸ್ವರೂಪಭೂತ. ಇದು ಆಚಾರ್ಯ ಹೇಳ್ತಾರೆ ಪದ್ಮಪುರಾಣವನ್ನು ಕೋಟ್ ಮಾಡಿ, ಇದರಲ್ಲಿ ಯಾವುದೇ ಒಂದು ಇದ್ರನು ಅದು ದೈತ್ಯ, ಅದು ತಾಮಸಿಕ ಆಗತ್ತೆ. ಇದು ಎಲ್ಲವೂ ಇದ್ರೆ ಪರಮ ತಾಮಸ ಆಗ್ಬಿಡ್ತ. ಅದೇ ಈ ಪರಮ ತಾಮಸ ಆಗೋದೇ ಈ ದಿವಿಜರು, ಉಳಿದವರು ದಿವಿಜರ ಭೃತ್ಯರು ಆಗ್ತಾರೆ. ಸೊ ಇವರು ದಿವಿಜರು ಆಗ್ತಾರೆ. ಇವ್ರುಗಳು ಮಾಡುವಂತ ಈ ಕರ್ಮಗಳು ಹಾಗೆ ಇರತ್ತಂತ, ಇವ್ರು ಮಾಡುವಂತ ಕರ್ಮಗಳು ಹೇಗೆ ಇರತ್ತಂದ್ರೆ ಇವರಿಗೆ ಯುಕ್ತಿ ಆ ದೇವ ಅಂದ್ರೆ ರಾಜಸರಿಗೇನೋ ತಾಮಸರಿಗೇನೋ ಏನು ವ್ಯತ್ಯಾಸ ಮತ್ತೆ ಅಂದ್ರೆ ರಾಜಸರು ಅಂಬೋದು ಅವರು ಒಪ್ಪುತ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ನಮ್ಗಿಂತ ಮಿಗಿಲಾದ ಒಂದು ಶಕ್ತಿ ಇದೆ ಅಂಬೋದನ್ನ ರಾಜಸಿಕರು ಒಪ್ಪುತ್ತಾರೆ. ನಮಗ್ಕಿಂತ ಮಿಗಿಲಾಗಿ ಒಂದು ದೇವರು ಅಂತ ಒಬ್ಬವನು ಇದ್ದಾನೆ, ದೇವರು ಇದ್ದಾನೆ, ದೇವರು ಬೇರೆ ನಾನು ಬೇರೆ, ಯಾಕೆ ಅಂದ್ರೆ ನಮ್ಗೆ ಸಾಮರ್ಥ್ಯ ಇಲ್ಲ. ಇದನ್ನ ರಾಜಸಿಕ ಜೀವಿ ಅಂದ್ರೆ ಸ್ವಭಾವತಃ ರಾಜಸಿಕ. ಇವಾಗ ಪ್ರಪಂಚದಲ್ಲಿ ಇರೋರ್ನ ನೋಡಿ ನಾವು ಕನ್ಕ್ಲೂಡ್ ಮಾಡಬಾರ್ದು. ಇದನ್ನ ಅವ್ರು ಒಪ್ತಾರೆ. ಬಟ್ ಅವ್ರಿಗೆ ಎಲ್ಲಿ ಸಂಶಯ ಅಂದ್ರೆ ಆ ದೇವರು ಒಬ್ಬ ಮೇಲೆ ಇದ್ದಾನಲ್ಲ ಅವನು ಯಾರು ಅಂದ್ರೆ ಯಾರು ಬೇಕಾದ್ರೆ ಇರಬಹುದು, ಅದು ರಾಮನೂ ಇರ್ಬೋದು, ಕೃಷ್ಣನೂ ಇರ್ಬೋದು, ಅಲ್ಲಾನೂ ಇರ್ಬೋದು, ಜೀಸಸ್ಸೂ ಇರ್ಬೋದು, ಯಾರು ಬೇಕಾದ್ರೆ ಇರ್ಬೋದು. ಅಲ್ಲಿ ದೇವರ ವಿಷಯದಲ್ಲಿ ಎಂದೆಂದೂ ಸಂಶಯ. ಎಲ್ಲರೂ ಸಮ ಹೇಳೋದು, ಇವರಿಗಿಂತ ಇವಾಗ ಇವರಿಗಿಂತ ಅವರು, ಇಲ್ಲದ ಭೂತಗಳು ದೇವಗಳು ಇವರು ಅಂತ ಹೇಳೋದು. ಆ ದೇವರ ಬಗ್ಗೆ ಸಂಶಯ ಇದೆ. ಬಟ್ ದೇವರು ನಮಕ್ಕಿಂತ ಮೇಲೆ ಇದ್ದಾನೆ ಅಂಬೋದನ್ನ ಒಪ್ಪುತ್ತಾರೆ. ಈ ಭೇದವನ್ನ ಒಪ್ಪುಕೊತಾರ ಅವರು. ಸೊ ದೈತ್ಯರ ಹಾಗೆಲ್ಲ, ದೈತ್ಯರಿಗೆ ದೇವರ ಜ್ಞಾನವೇ ಇಲ್ಲ. ದೇವರು ಒಂದು ಒಂದು ನಮ್ಕಿಂತ ಮಿಗಿಲಾದ ಒಂದು ಶಕ್ತಿ ಅಂಬೋದಲ್ಲಿ ಅವ್ರಿಗೆ ನಂಬಿಕೆನೆ ಇಲ್ಲ. ಅದಕ್ಕೆ ದೈತ್ಯರೆಲ್ಲ ನೀವು ನೋಡ್ತೀರ ರುದ್ರ ದೇವರನ್ನ ಪ್ರಾರ್ಥನೆ ಎಲ್ಲ ಮಾಡಿ ರುದ್ರ ಪದವಿಯನ್ನೇ ತಾವು ತಕ್ಕೋಬೇಕು ಅಂತ ಅದಕ್ಕೆ ಗುರಿ ಮಾಡ್ತಾರೆ. ಪಾರ್ವತಿ ಪತಿತ್ವ, ಲಕ್ಷ್ಮೀ ಪತಿತ್ವ, ಅದನ್ನ ಬೇಕು ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅವರು ದೊಡ್ಡವರು ಅಂಬೋ ಜ್ಞಾನ ಇಲ್ಲ, ಏನೋ ಅವರಲ್ಲಿ ಶಕ್ತಿ ಇದೆ, ತಾವು ಟ್ರಿಕ್ ಮಾಡಿ ತಕ್ಕೋಬೇಕು ಅಂತ ಹೋಗ್ತಾರೆ. ಸೊ ಅವರಿಗೆ ದೇವರು ಅಂಬೋದೇ ಅವರು ತಮಕ್ಕಿಂತ ಮಿಗಿಲಾದ ಶಕ್ತಿ, ಆ ಜ್ಞಾನವೇ ಅವರಿಗೆ. ಅದಕ್ಕೆ ಹೇಳ್ತಾರೆ ಆಯುಕ್ತ ಅಂತ, ಆಯುಕ್ತ ಅಂತ ಹೇಳುವ ಮೂಲಕವಾಗ ಅವರ ಮನಸ್ಸು ದೇವರ ಜೊತೆಯಲ್ಲಿ ಹೊಂದ, ದೇವರು ಅಂಬೋ ಕಾನ್ಸೆಪ್ಟ್ ಜೊತೆಯಲ್ಲಿ ಸೇರೋದೇ ಇಲ್ಲ. ದೇವರ ಥಾಟ್ ಚಿಂತನೆ ಎಂಬುದೇ ಇವರುಗಳಿಗೆ ಇರೋದೇ ಇಲ್ಲ. ಆಮೇಲೆ ಪ್ರಾಕೃತ ಅಂತ, ಪ್ರಾಕೃತ ಅಂದ್ರೆ ಇಲ್ಲಿ ಏನರ್ಥಂದ್ರೆ ಪ್ರ ಪ್ಲಸ್ ಅಕೃತ ಅಂತ, ಪ್ರ ಪ್ಲಸ್ ಕೃತ ಪ್ರಕೃತ ಆಗುತ್ತೆ. ಅಂದ್ರೆ ಪ್ರಕೃಷ್ಟವಾದ ಕೃತಿಯನ್ನ ಮಾಡೋರು ಅಂದ್ರೆ ಪ್ರಕೃತ ಆಗುತ್ತೆ. ಇನ್ನೊಂದಲ್ಲಿ ಎಕ್ಸ್ಟ್ರಾ ಆ ಸೇರ್ಕೊಂಡ ಪ್ರಕೃತವಾದ ಕೃತಿಯನ್ನ ಮಾಡದೇ ಇರೋದು ಪ್ರ ಪ್ಲಸ್ ಅಕೃತ, ಕೃತ ಇಲ್ಲ, ಪ್ರ ಪ್ಲಸ್ ಅಕೃತ ಸರ್ ಪ್ರಾಕೃತಕ್ಕೆ. ಸಂಸ್ಕೃತದಲ್ಲಿ ಒಂದೊಂದು ವರ್ಡ್ಸ್ಗೇನೋ ಒಂದೊಂದು ಅಕ್ಷರಕ್ಕೆ ಒಂದೊಂದು ಆ ಒಂದು ಸೇರಿಸಿದ್ರು ಡಿಫ್ರೆಂಟ್ ಮೀನಿಂಗ್ ಆಗ್ಬಿಡುತ್ತೆ. ಈ ಅ ಅಂದ್ರೆ ಅದು ದೇವತೆಗಳಿಗೆ ಹೇಳುವಾಗ ಬೇರೆ ಅರ್ಥ, ಪೂರ್ಣ ಅಂಬೋ ಅರ್ಥವೂ ಬಂದ್ಬಿಡತ್ತೆ. ಸೊ ಆ ಕಾಂಟೆಕ್ಸ್ಟ್ ಡಿಟರ್ಮೀನ್ಸ್, ಅದಕ್ಕೆ ಸಂಸ್ಕೃತದಲ್ಲಿ ಆ ಕಾಂಟೆಕ್ಸ್ಟಿನಿಂದ ಯು ಕ್ಯಾನ್ ಪಿನ್ ಪಾಯಿಂಟ್ ದಟ್ ಮೀನಿಂಗು ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಅವರು ಸ್ತಬ್ಧರಾಗಿರ್ತಾರೆ, ಯಾರಿಗೇನೋ ನಮಸ್ಕಾರ ಮಾಡೋದೇ ಇಲ್ಲ, ಯಾಕಂದ್ರೆ ತಾವೇ ದೊಡ್ಡವ ಅಂತ ತಿಳ್ಕೊಂಡವರು. ಮತ್ತು ಶಟ ಇರತ್ತೆ, ಶಟ ಅಂದ್ರೆ ತೊಂದರೆ ಕೊಡೋದು, ಯಾರಿಗೇನೋ ಏನೋ ಒಂದು ಒಳ್ಳೇದು ಏನಾರು ಮಾಡ್ತಾ ತೊಂದರೆ ಕೊಡ್ತಾ ಇರೋದು. ಆ ಮತ್ತು ದ್ವೇಷವನ್ನ ಹೊರಗಡೆ ತೋರಿಸೋದೇ ಇಲ್ಲ. ಅವರು ಮನಸ್ಸಲ್ಲಿ ದ್ವೇಷ ಇರುತ್ತೆ, ಹೊರಗೆ ನಮ್ಗೆ ಗೊತ್ತಾಗೋದು ಇಲ್ಲ. ಆಮೇಲೆ ನೈಕೃತಿ, ನೈಕೃತಿಯಿಂದ ವಂಚನೆ, ವಂಚನೆಯನ್ನ ಮಾಡೋದು. ಹೇಗೆ ವಂಚನೆಯನ್ನ ಮಾಡೋದು? ಮಾತಾಡೋದಲ್ಲಿ ಒಂದು ಶುಗರ್ ಕೋಟೆಡ್ ವರ್ಡ್ಸ್ ಇರೋದು, ತುಂಬಾ ಸೀಸಿಯಾಗಿ ಮಾತಾಡೋದಲ್ಲಿ ಅಷ್ಟು ಹೊರಗಿಂದ ಮಾತಾಡೋದು, ಮನಸ್ಸಲ್ಲಿ ವಂಚನೆ ಅದು ಇಟ್ಟು ಮಾಡೋದಕ್ಕೆ ನೈಕೃತಿ ಅಂತ ಹೇಳ್ತಾರೆ. ಆಮೇಲೆ ದೀರ್ಘಸೂತ್ರಿ, ದೀರ್ಘಸೂತ್ರಿ ಅಂದ್ರೆ ಹೇಳಿದ್ರೆ ಯಾರನ್ನಾರು ನಮ್ಗೆ ಏನಾರು ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಏನೋ ನಾವು ಅವ್ರಿಗೆ ಬೈತೀವಿ, ಅವ್ರ ನಮ್ಮನ್ನ ಏನೋ ಆಗತ್ತೆ, ಫರ್ಗೆಟ್ ಅಂಡ್ ಮೂವ್ ಆನ್. ಇವ್ರುಗಳು ಮರೆಯೋದೇ ಇಲ್ಲ ಅದ್ ಹೇಳ್ತಾರೆ. ಎಷ್ಟು ಕಾಲ ಆದ್ರೂ ಎಷ್ಟು ಆ ದ್ವೇಷ ಅಂಬೋದು ಒಂದು ಸಾಧಾರಣ ವಿಷಯಕ್ಕೆ ಇರೋದು ದ್ವೇಷ ಮಾಡೋದು. ನಮ್ಗೆ ಗುರುಗಳಿಗೆ, ದೇವರು ಗುರುಗಳಿಗೆ ದ್ವೇಷ ಮಾಡಿದ್ರೆ ಅದು ಬೇರೆ, ಉಳಿದದ್ದು ನಮ್ಮ ನಮ್ಮ ಪರ್ಸನಲ್ ಲೆವೆಲ್ ಮಾಡೋದು ನಾವು ಮರೆಯೋದೇ ಇಲ್ಲ, ಮನಸ್ಸು ಪೂರ್ತಿ ಇಟ್ಕೊಂಡಿರ್ತೀವಿ. ಅದಕ್ಕೆ ದೀರ್ಘಸೂತ್ರಿ ಅಂತ ಹೇಳ್ತಾರೆ. ಸೊ ಹೀಗೆ ದೀರ್ಘಸೂತ್ರದಿಂದ ಪೀಪಲ್ ಹೂ ಪೋಸ್ಟ್ಪೋನ್ ಪೋಸ್ಟ್ ಯಾವತ್ತೂ ಮಾಡಲ್ಲ. ಸೊ ಇದು ಅವರ ಕಾರ್ಯಗಳಲ್ಲಿ ಕಾಣಿಸ್ತದೆ. ಅಂದ್ರೆ ನಾವು ಪೋಸ್ಟ್ಪೋನ್ ಮಾಡ್ತೀವಿ ನಾವೆಲ್ಲ ದೈತ್ಯರು ಅಂತ ಹಾಗೆ ಅರ್ಥ ಅಲ್ಲ. ಇವರುಗಳು ಮಾಡುವಂತ ಒಂದು ಕೆಟ್ಟ ಉದ್ದೇಶದಿಂದ ಮಾಡುವಂತ ಇವರುಗಳ ಕೆಲಸಗಳು, ಸೊ ಇದು ಇವರುಗಳಿಗೆ ಇರುತ್ತಂತೆ. ಸೊ ಇಷ್ಟನ್ನು ಹೇಳಿ ಸೊ ಇವರು ಇದನ್ನ ಈ ಒಂದು ಕ್ವಾಲಿಟೀಸ್ ಈ ಧನುಜರಲ್ಲಿ, ದೈತ್ಯರಲ್ಲಿ ಮತ್ತು ದಿವಿಜರಲ್ಲಿ, ದೇವತೆಗಳಲ್ಲಿ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಲಿಂಗ ದೇಹದಲ್ಲಿ ಇರುವಂತ ಆ ಒಂದು ಕ್ವಾಲಿಟೀಸ್ ಅನ್ನ ದೇವರು ಜನಿಸುತ್ತಾನೆ, ಜೀವಿಸುವ ಸಂರಕ್ಷಣೆ ಮಾಡಿ ಆಮೇಲೆ ಅದಕ್ಕೆ ಬೇಕಾದ ಒಂದು ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅಲ್ಲಿ ಅವರನ್ನ ತುಂಬಿಸಿ ಮತ್ತು ಅಲ್ಲಿ ಹುಟ್ಟಿರುವಂತ ನಮ್ಮಂತ ಜೀವಗಳಿಗೆ ಒಳಗೆ ಇದನ್ನ ಇಟ್ಟು ಅದು ಕಾಲಕಾಲಕ್ಕೆ ನಮ್ಮ ಮೂಲಕ ಇವಾಗ ಏನಾಯ್ತು, ಜನಿಸುವ, ಜೀವಿಸುವ, ಸಂರಕ್ಷಣೆ ಮಾಡುವ ನಮ್ಗೇನು ಅಪ್ಲೈ ಆಗತ್ತೆ ಥ್ರೂ ದೀಸ್ ಪೀಪಲ್, ಥ್ರೂ ದೇವತೆಗಳು, ದೈತ್ಯರು. ನಮ್ಮಲ್ಲಿ ಅವನು ಜನಿಸುವ, ಜೀವಿಸುವ, ಸಂರಕ್ಷಣೆ ಯಾರು ಇವನೇ ಮಾಡ್ಬೇಕು, ಅದು ಇವನೇ ಕೊಡಬೇಕು. ಈ ಒಂದು ಪ್ರೇರಣೆ ಬಂತು, ಈ ಥಾಟ್ ಬಂತು, ಈ ತರ ಮಾತಾಡಿದೆ, ಇದು ಮಾಡಿದೆ ಅಂದ್ರೆ ದೇವತೆ ದೈತ್ಯರ ಮೂಲಕವಾಗ ಇವನೇ ಅದನ್ನ ಹೀಸ್ ಸ್ಟಾರ್ಟರ್, ಅವನೇ ಮಾಡಬೇಕು ಅಂದ್ರೆ ಅವನಿಗೆ ಜನನ ಇಲ್ಲ, ಮರಣ ಇಲ್ಲ, ಮುಂತಾದ ದೋಷಗಳೇ ಅವನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಜೀವಕ್ಕೇನೋ ಹೇಳುವಾಗ ಹೇಳ್ತಾರೆ, ಅದು ನೆನಪು ಮಾಡ್ತಾನೆ ದೇವರು ಮಾಡ್ತಾನೆ, ನೋಡೋ ನಿನಗೇನೋ ಜನನ ಮರಣ ಮುಂತಾದ ಈ ಜೀವಕ್ಕೇನೋ ಇಲ್ಲ ಅದು ಹೇಳ್ತಾರಲ್ಲ. ಇದರಲ್ಲಿ ಹೇಳುವಾಗ ಗೀತೆಯಲ್ಲೇ ಬರುತ್ತೆ, ನಯನಂ ಚಿನ್ನಂತಿ ಶಸ್ತ್ರಾಣಿ ಅಂತ ಅಲ್ಲಿ ಬರುವಾಗ ಅಲ್ಲಿ ಹೇಳ್ತಾರೆ, ಈ ಒಂದು ಶಸ್ತ್ರಗಳಿಂದ ಈ ಪಂಚಭೂತಗಳಿಂದ ನಿಮ್ಗೆ ಯಾವ ಒಂದು ಜೀವಕ್ಕೆ ಯಾವ ಒಂದು ನಷ್ಟ ಆಗೋದೆ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ, ಆ ಬೆಂಕಿ ನಿನ್ನ ಸುಡಲಾರದು. ಈ ಒಂದು ಪ್ರಕೃತಿಯಿಂದ ಈ ಪಂಚಭೂತ ಬೆಂಕಿ ಆಗಲ್ಲ, ಭೂಮಿಯಿಂದ ಬರುವಂತದ್ದು, ಭೂಮಿಯಿಂದ ಆಯುಧಗಳು ಇದೆಲ್ಲ ಬರ್ತ, ಅದು ಅದನ್ನ ನಿನ್ನಂಗೆ ಆಯುಧಗಳು ಏನು ಮಾಡ್ಲಿಕ್ಕೆ ಆಗದು, ನೀನು ಅಪ್ರಾಕೃತ. ಮತ್ತು ನಿನ್ಗೆ ಆ ಒಂದು ಬೆಂಕಿಯಿಂದಲೂ ನೀನು ಬೆಂಕಿಯನ್ನು ಸುಡಲಾರದು. ಆಮೇಲೆ ನೀರು ಅಕ್ಲೇದ್ಯಂತೆ, ಅಂದ್ರೆ ನಿನ್ಗೆ ನಿಮ್ಗೆ ಅದು ತೋಯಿಸಕ್ ಆಗೋದ ಜೀವನ ನೀರಿಂದ ಡ್ರೋನ್ ದ ಜೀವ ಅಂದ್ರೆ ಜೀವಕ್ಕೆ ಆಗೋದಿಲ್ಲ. ಆಮೇಲೆ ನ ಶೋಚಯತಿ ಮಾರುತಃ ಒಣಗಿಸಲಕ್ಕೇನು ಸಾಧ್ಯ ಇಲ್ಲ. ಸೊ ಈ ತರ ನಿಮ್ಗೆ ಈ ಪಂಚಭೂತಗಳಿಂದ ಏನು ಜೀವಕ್ಕೆ ಆಗೋದಿಲ್ಲ. ಸೊ ಜೀವವು ಅಲ್ಲಿ ಹೇಳೋ ಜೀವಕ್ಕೇನೋ ಜನನ ಮರಣ ಇಲ್ಲ, ಬಟ್ ಜೀವಕ್ಕೆ ಜನನ ಮರಣ ಇರುವಂತ ದೇಹದ ಸಂಬಂಧ ಅಂತಿದೆ. ಸೊ ದೇವರಿಗೆ ಯಾವುದು ಇಲ್ಲ, ಜನಿಸುವ ಅಂತ ಬಂದಾಗ ಆ ಜೀವರ ಜನನ ತರ ದೇವರು ಹುಟ್ಟೋವ ಜನಿತೋವ ವಿಷ್ಣು ಅಂತ ಹೇಳುವಾಗ ಜೀವನ ಜೊತೆ ಜೊತೆಯಲ್ಲಿ ಭಗವಂತ ಹುಟ್ಟುತ್ತಾನ ಅಂದ್ರೆ ಜೀವನಂತೆ ಹುಟ್ಟುತ್ತಾನಂತಿಲ್ಲ, ಅವನು ಹುಟ್ಟುತ್ತಾನೆ ಅಂದ್ರೆ ಆ ಜೀವಕ್ಕೆ ಒಂದು ಅಸ್ತಿತ್ವ ಕೊಟ್ಟು ಹೇಗೆ ಹುಟ್ಟಿಸ್ತಾನೆ ಅಲ್ಲಿ ಸಂಕರ್ಷಣ ರೂಪದಿಂದ ಆ ಜೀವವನ್ನ ತಕೊಂಡು ಬರ್ತಾನೆ, ಜೀವವನ್ನ ಹಿಡ್ಕೊಂಡು ಬರ್ತಾನೆ. ತಂದೆಯಲ್ಲಿ ಪ್ರದ್ಯುಮ್ನ ರೂಪದಿಂದ ಅದನ್ನ ಸ್ವೀಕಾರ ಮಾಡಿ ತಿರ್ಗಾ ಅದನ್ನ ತಾಯಿಯಲ್ಲಿ ಅನಿರುದ್ಧ ರೂಪದಿಂದ ಧಾರಣೆ ಮಾಡಿ ಅಲ್ಲಿ ತಿರ್ಗಾನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ರೂಪದಿಂದ ಪಂಚರೂಪದಿಂದ ತಾಯಿಯ ಗರ್ಭದಲ್ಲಿ ಆ ಒಂದೊಂದು ಕಾರ್ಯಗಳನ್ನ ತೋರಿಸ್ತಾನ. ಸೊ ಅದು ಒಂದೊಂದು ಹುಟ್ಟುತರ ಅಂದ್ರೆ ಈ ಜೀವವನ್ನ ಹುಟ್ಟಿಸುವ ಕಾರ್ಯ ಜೀವನ ಹುಟ್ಟು ಸಾವು ಎಲ್ಲವೂ ಇವನ ಅಧೀನವಾಗಿದೆ. ಅದಕ್ಕೆ ಇವನಿಗೆ ಹೇಳ್ತಾರೆ ಜನಿಸುವನು ಜೀವಿಸುವನು ಸಂರಕ್ಷಣೆ ಮಾಡುವನ ಎಲ್ಲ ಕಾಲದಲ್ಲಿ ಹೇಗೆ, ಅದಕ್ಕೆ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಇವಾಗ ಧನವ ಕಾಯ್ದಿದೆ ಸರ್ಪನಂತೆ. ಸೊ ಇಲ್ಲಿ ಏನು ಧನವ ಕಾಯ್ದಿದೆ ಸರ್ಪನಂತೆ ಅಂತ ಇಲ್ಲಿ ಹೇಳೋ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ಹೇಗೆ ಮಾಡ್ತಾ, ಇದಕ್ಕೆ ದೇವರು ಸೃಷ್ಟಿಯಲ್ಲಿ ಸರ್ಪವನ್ನ ನೋಡ್ತೀವಲ್ಲ ಅಲ್ಲಿ ಏನು ಮಾಡುತ್ತೆ ಸರ್ಪ ಹಾಗೇನೆ, ಅದಕ್ಕೆ ಪ್ರಯೋಜನ ಇಲ್ಲ ಸರ್ಪ ಅಂತ ಇಲ್ಲಿ ಹೇಳೋ ಮೂಲಕವಾಗಿ. ಇಲ್ಲಿ ಜನನ ಜನಿಸುವ ಜೀವಿಸುವ ಜನನ ಆಗಬೇಕಂದ್ರೆ ಈ ದೇಹದಲ್ಲಿ ಈ ಒಂದು ಶೇಷ ಶಕ್ತಿ ಪ್ರಾಣ ಶಕ್ತಿ, ಅದಕ್ಕೆ ಶೇಷ ದೇವರನ್ನ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನದಲ್ಲಿ ಅನೇಕ ಪಂಚ ಇದಂತೆ. ಒಂದು ಪಂಚದಲ್ಲಿ ಪ್ರಾಣ ಅಂಬೋದು ಶೇಷ ದೇವರಿಗೆ ಇರತ್ತೆ, ಅಪಾನ ಅಂಬೋದು ಭಾರತೀ ದೇವಿ ಅಂತ ಹೇಳ್ತಾರೆ, ವ್ಯಾನ ಅಂಬೋದು ವಾಯುದೇವರು, ಆಮೇಲೆ ವ್ಯಾನ ಉದಾನ ಅಂಬೋದು ಲಕ್ಷ್ಮೀ ದೇವಿ, ಸಮಾನ ಅಂಬೋದು ನಾರಾಯಣ ಅಂತ ಇದು ಬೃಹದಾರಣ್ಯಕ ಉಪನಿಷತ್ ಒಂದು ರೀತಿಯಾದ ಪಂಚ ಏನ ಈ ಒಂದು ಪಂಚದ ಒಂದು ವ್ಯೂಹವನ್ನ ಹೇಳ್ತಾರೆ. ಸೊ ಇಲ್ಲ ಏನು ಎಲ್ಲಿ ಇದೆ ಈ ಸರ್ಪ ಅಂದ್ರೆ ನಮ್ಮ ಕುಂಡಲಿನಿ ಶಕ್ತಿ ಅಂತ ಹೇಳಿ ಈ ಸರ್ಪ ಯಾವತ್ತು ನಮ್ಗೆ ಪ್ರಾಣ ಶಕ್ತಿಯನ್ನ ಇಟ್ಟು ಈ ದೇಹದಲ್ಲಿ ಇದೆ ಪ್ರಾಣ ಶಕ್ತಿ ಬಂದಾಗಲೇ ನಮ್ಗೆ ಮಗು ಹುಟ್ಟಿತ್ತು ಅಂತ ಹೇಳ್ತೀವಿ, ಆ ಕನೆಕ್ಷನ್ ಬರುತ್ತೆ. ಆಮೇಲೆ ಪ್ರಾಣ ಶಕ್ತಿಯಿಂದಲೇ ಜೀವಿಸುವ ಆ ಜೀವನವೂ ಆಗತ್ತೆ. ಸೊ ಅದಕ್ಕೆ ಇದು ಧನವ ಅಂಬೋದು ಆ ಸರ್ಪ ಅಲ್ಲಿ ಭಗವಂತನೇ ಆ ರೂಪದಲ್ಲಿ ಇದ್ದು ಅದನ್ನ ರಕ್ಷಣೆ ಮಾಡ್ತಾನೆ. ಯಾವುದನ್ನ ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ ದೇವರು, ಆ ಒಂದು ಸ್ವರೂಪದಲ್ಲಿ ಇದ್ದು ಆ ಜಡದಲ್ಲಿ ರಿಫ್ಲೆಕ್ಟ್ ಆಯ್ತಲ್ಲ ಆ ಗುಣಗಳು. ಇವಾಗ ನೋಡಿದಂತೆ ಸಾತ್ವಿಕರು ಅಂದ್ರೆ 18th ಚಾಪ್ಟರ್ ಗೀತೆಯಲ್ಲಿ ತುಂಬಾ ವಿಸ್ತಾರವಾಗಿ ಆಚಾರ್ಯ ಹೇಳ್ತಾರೆ ಎಲ್ಲ ಒಂದು ಶ್ರದ್ಧಾತ್ರಯ ಹೇಗೋ ಶ್ರದ್ಧಾತ್ರಯ ಮಾತ್ರ ಇಲ್ಲ ಎಲ್ಲದಲ್ಲಿನೂ ಎನಿಥಿಂಗ್ ಎವ್ರಿಥಿಂಗ್ ಇದೆ. ಭಕ್ತಿ ಅಂತ ನೀವು ತಗೊಂಡ್ರಂದು ಆ ಭಕ್ತಿಯಲ್ಲಿ ಸಾತ್ವಿಕ ರಾಜಸ ತಾಮಸ ಇದೆ, ಧ್ಯಾನ ಅಂತ ತಗೊಂಡ ಸಾತ್ವಿಕ ರಾಜಸ ತಾಮಸ ಇದೆ. ಸೊ ಹೀಗೆ ಒಂದೊಂದಿಲಿನೂ ಬೆರೆತಿದೆ ಅಂತ ಹೇಳ್ತಾರೆ ಆಚಾರ್ಯರು. ಸೊ ಹೀಗೆ ಆ ಒಂದು ಕ್ವಾಲಿಟಿನ ಎಲ್ಲಿ ಯಾವಾಗ ಹೋದ್ರು ಅದನ್ನ ಧನವ ಕಾಯ್ದಿದ ಸರ್ಪನಂತೆ ನಮ್ಮಲ್ಲಿ ಇರೋದು ಮಾತ್ರ ಇಲ್ಲ, ಅಲ್ಲಿ ಹೇಳಿದ್ದು ನಮ್ದು ಎರಡನೇ ಅಧ್ಯಾಯದಲ್ಲಿ ಇಲ್ಲಿ ಧನುಜ ದಿವಿಜರೊಳಿದ್ದು ಆ ದೈತ್ಯರ ಆ ಒಂದು ಗುಣಗಳನ್ನು ದೇವತೆಗಳಲ್ಲಿ ಇರುವಂತ ಆಯಾ ಗುಣಗಳನ್ನು ಅವರಿಗೆ ಇರುವಂತ ಭಕ್ತಿ ಲೆವೆಲ್ ಅಲ್ಲಿ ಇರುವಂತ ವೈವಿಧ್ಯಗಳು ಇದನ್ನ ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನಿಗೇನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಯಾಕೆಂದ್ರೆ ದನವ ಕಾಯ್ದಿಹ ಸರ್ಪನಂದದಿ ಅನಿಮಿತ್ತ ಬಾಂಧ, ಅವನು ಒಬ್ಬನೇ ನಿನ್ಗೆ ಬಂದು ಅವನೊಬ್ಬನೇ ನಿನ್ಗೆ ಸಖ ಅವನೊಬ್ಬ. ಯಾಕೆಂದ್ರೆ ಯಾವಾಗ್ಲೂ ಬಿಡೋದಿಲ್ಲ, ಯಾವಾಗ ಏನು ಮಾಡ್ಬೇಕು ಅದನ್ನ ಆವಾಗ ಮಾಡ್ತಾನೆ. ಮಾಡೋದು ಯಾವುದಕ್ಕೆ? ಆಯಾ ಜೀವರ ಜೀವತ್ವವನ್ನು ರಕ್ಷಣೆ ಮಾಡ. ದೈತ್ಯರದ್ದು ದೈತ್ಯರ ಡೆಸ್ಟಿನೇಷನ್ ಅವ್ರದ್ದು ಪ್ಯಾತ್ ಇಸ್ ಡಿಫ್ರೆಂಟ್, ಆ ಪ್ಯಾತ್ಗೆ ಆ ಮಾರ್ಗದಲ್ಲಿ ಅವರು ಹೋಗಬೇಕು. ಅದಕ್ಕೆ ಅವರು ಎಲ್ಲಿ ಸೇರಬೇಕು, ಯಾರ್ಯಾರು ಎಲ್ಲಿ ಸೇರಬೇಕು ಅವಳಿಗೆ ಡೆಸ್ಟಿನೇಷನ್ ಮುಟ್ಟುವಂತೆ ಮಾಡ್ತಾನೆ. ಹಾಗೆ ಇವ ದೇವರು ಮಾಡ್ತಾನೆ. ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಅಂಬೋದ ದೇವರಿಗೆ ಯಾವ ವೈಷಮ್ಯ ನೈರ್ಗುಣ್ಯ ಮುಂತಾದ ದೋಷಗಳು ಇಲ್ಲ. ಅದಕ್ಕೆ ದೋಷ ಇಲ್ಲ ಅಂತ ಚಿಂತನೆ ಮಾಡುವಾಗ ಇಷ್ಟು ನಾವು ಡೈಸೆಕ್ಟ್ ಮಾಡಿ ತಲ್ಲಕ್ಷಣತೆಯ ತಿಳ್ಕೊಂಡ್ರೆ ಅದೇ ಒಂದು ಮೋಕ್ಷ ಸಾಧನೆ ಆಗತ್ತೆ ಅಂಬೋದು ಕೃಷ್ಣಾರ್ಪಣೆ ಮಾಡ್ತು.